பரஸ்ய இதி ஏதஸ்யைவ ஆனந்தஸ்ய அன்யானி பூதானி மாத்ரா உபஜீவந்தி இத்யாதினா உக்த சேதுத்வ உபஜீவியத்வ பிம்பத்வாதினா சுவாமி யத இத்யர்த்தஹ. யதக்கே சேது உன்மான, சேது உன்மான சம்பந்த பேத விபதேசேபியா. யாத்துக்கு நாலு காரணம், ஒன்று சேது, இன்னொன்று உன்மான, எரடனே மூரனேது சம்பந்த, நாலக்கனேது பேத. இஷ்டிரோதரிந்த அலௌகிக அந்தனே ஒப்புவேக்கு. ஏனவெல்ல ஏஷ சேது விதிருதி ஏஷ ஆனந்த பரஸ்யா, இ பரஸ்ய ஆனந்த பரமாத்மன் ஆனந்தவோ சேதுவாகிதே அந்த ஹேளிதே. அதுக்கு சேது மோட்சக்கு சாதனவாதந்த அபூர்வாதந்த சாதனவாகிதே அந்த பேரே. அது லௌகிகவாகிரலிக்க சாத்திய இல்ல. அலௌகிகவாகிரத்தக்கந்த மோட்சக்கு சாதனவாகபேக்காரது ஏனாகிரபேக்கோ அலௌகிகனே ஆகிரபேக்கோ, லௌகிக ஆகிரலிக்க சாத்திய இல்ல. பத்தேத சைவ ஆனந்தஸ்ய அன்யானி பூதானி மாத்ராம் உபஜீவந்தி. உன்மான எல்லா பிராணிகளும் ஜீவிகளும் கூட பரமாத்மன் ஆனந்தவன்னே உபஜீவிசி பதுக்கிவே. அந்த பரமாத்மன் ஆனந்தத்தை வந்து இவர் ஆனந்த அல்ல நெக்லிஜிபிள் இத்தியாதி நான் உக்தா மூர்னேது. இதெல்லாம் ஹெளிரோதரிந்த உன்மான சம்பந்த அத்த பிம்ப நாவு பிரதிபிம்ப, பிம்ப பிரதிபிம்பகள பாவ பிரதிபிம்பத்து லௌகிகவாதரே அப்ப பிம்பதேனாகிரபேக்கோ அது பிம்ப. ஆதரிந்த இதெல்லாதுக்கிந்த ஏனது ದೊಡ್ಡದಾದ್ರಿಂದ ಬಿಂಬ ಪ್ರತಿಬಿಂಬಾವ ಬಂತು. ಇತ್ಯಾದಿನ ಸ್ವಾಮೀಯತ ಇತ್ಯರ್ಥ ಭೇದ. ಮತ್ತೆ ಭೇದ ವ್ಯಪದೇಶ ಎಷ್ಟೋ ಸರ್ ದೇವರಿಗೆ ಸ್ವಾಸುಪರ್ಣ ಸಯುಜಾ ಸಖಾಯ ಇತ್ಯಾದಿ ಭೇದ ಹೇಳಿರೋದ್ರಿಂದ ನಾಲ್ಕು ಕಾರಣಗಳಿಂದ ಪರಮಾತ್ಮನ ಆನಂದ ಜ್ಞಾನ ಮೊದಲಾದ ಎಲ್ಲವೂ ಕೂಡ ನಮ್ಮಂತೆ ಲೌಕಿಕವಾಗಿರದೇನೆ ಅಲೌಕಿಕವಾಗಿಯೇ ಇವೆ ಅಂತ ಅರ್ಥ. ಅಲೌಕಿಕೇಪಿ ಜ್ಞಾನಾನಂದಾದು ಜ್ಞಾನಾದಿ ಶಬ್ದ ಪ್ರಯೋಗಸ್ತು ತಸ್ಯ ಅರ್ಥ ಪ್ರಕಾಶತ್ವ ಅನುಕೂಲ ವೇದ್ಯತ್ವಾದಿ ಜ್ಞಾಪನಾರ್ಥಂ ಇತಿ ಭಾವಃ. ಅಲೌಕಿಕೇಪಿ ಜ್ಞಾನಸ್ಯ ಅರ್ಥ ಪ್ರಕಾಶತ್ವ ಅನುಕೂಲ ವೇದ್ಯತ್ವಾದಿ ಜ್ಞಾಪನಾರ್ಥಂ ಇತಿ ಭಾವಃ. ಒಂದು ಇಂಪಾರ್ಟೆಂಟ್ ಪ್ರಶ್ನೆ. ಹಾಗಿದ್ರೆ ಅಲೌಕಿಕವಾಗಿರತಕ್ಕಂಥ ಪರ್ವತ ಜ್ಞಾನಾನಂದಾದಿಗಳನ್ನು ನಮಗೂ ಜ್ಞಾನಾನಂದ ಅಂತ ಕರೀತಾರೆ, ದೇವರಿಗೂ ಜ್ಞಾನಾನಂದ ಅಂತ ಕರೀತಾರೆ. ಅಲೌಕಿಕ ಅಂದರೆ ಬೇರೆ ಹೆಸರು ಇಡಬಹುದಾಗಿತ್ತಲ್ಲ, ಸುಮ್ಮನೆ ಹೆಸರು ಯಾಕೆ ಇಡಬೇಕು ಅಂತ ಕೇಳಿದರೆ, ಜ್ಞಾನಾದಿ ಶಬ್ದ ಪ್ರಯೋಗಸ್ತು ಅರ್ಥ ಪ್ರಕಾಶತ್ವ ಅನುಕೂಲ ವೇದ್ಯತ್ವಾದಿ ಜ್ಞಾಪನಾರ್ಥ ಇತಿ ಭಾವ. ನಮಗೆ ಪದ ಬಳಕೆ ಅರ್ಥ ಆಗಿಬಿಟ್ಟಿದೆ. ಜ್ಞಾನಾನಂದಾದಿಗಳು ನಮ್ಮ ಲ್ಯಾಂಗ್ವೇಜ್ನಲ್ಲಿ ಹೇಳ್ತಿರೋದ್ರಿಂದ ಹೇಳ್ತಿದ್ದಾರೆ ಹೊರತು ನಮ್ಮ ಜ್ಞಾನಕ್ಕೂ ದೇವರ ಜ್ಞಾನಕ್ಕೂ ಕಂಪೇರ್ ಮಾಡಲಿಕ್ಕೆ ಬರೋದಿಲ್ಲ. ಇವತ್ತು ಬಿಳಿ ಸುಣ್ಣದ ನೀರಿದೆ, ಹಾಲಿದೆ, ಅರ್ಥ ಸಂ ನೋಡೋದು ಬೆಳಗಿದೆ ಅಷ್ಟೇ. ಬಿಳುಪಿರೋದೊಂದು ಬಿಟ್ಟರೆ ಇನ್ನೇನೇನೋ ಸಂಬಂಧ ಇಲ್ಲ. ಆದರೂ ಕೂಡ ನೆನೆಯಂತೀವಿ ಅದ್ರ ಬಿಳುಪು, ಅದ್ರ ಬಿಳುಪೇರೆ ಇದ್ರ ಬೇರೆಯೇ, ಯಾರು ಹಾಲಿನ ಬಿಳುಪು ಬುಂಡಿನ ಬಿಳುಪು ಬರೀ ಬಿಳುಪು ಅಂತ ಕಾಮನ್ ಫ್ಯಾಕ್ಟ್ರಿ ಅದಕ್ಕೆ ಹೇಳ್ತೇವೆ ಅಂದರೆ ನಮಗೆ ಗೊತ್ತಿರೋದ್ರಿಂದ, ಗೊತ್ತಾಗೋದಕ್ಕೆ ಫ್ರಮ್ ನೋನ್ ಟು ಅನ್ನೋನ್ ಹೋಗೋದಕ್ಕೆ ಹೇಳ್ತಾರೆ ಹೊರತು ದೇವರ ಜ್ಞಾನಾನಂದಾದಿ ಹೇಳೋದಕ್ಕೆ ಸರಿಯಾದ ಪದಗಳು ಸಿಗೋದೇ ಇಲ್ಲ ನಮಗೆ. ಅಷ್ಟು ಶ್ರೇಷ್ಠವಾದದ್ದು ದೇವರ ಜ್ಞಾನಾನಂದಾದಿಗಳು. ನಾನು ಏವಂ ಈಶ್ವರ ಜ್ಞಾನಾನಂದಾದೇಹೇ. ಸಿಂಪಲ್ ಹೇಳೋದಾದರೆ ಹಿತ್ತಾಡಿ ಹೊಡಿತಾ ಇದೆ, ಬಂಗಾರನೇ ಹೊಡಿತಾ ಇದೆ. ಆ್ಯಕ್ಚುಲಿ ಇದ್ರದ್ದು ಕೂಡ ಹಳದಿ, ಅದ್ರದ್ದು ಹಳದಿನೇ. ಆದರೆ ಈ ಹಳದಿ ಅಲ್ಲ, ಅದು ಅರ್ಥ ಆಗ್ತಿಲ್ಲ. ಚಿನ್ನದ ಹಳದಿ ಏನದು? ಚಿನ್ನದ್ದೇ. ಮತ್ತೆ ಹಳದಿ ಅಂತ ಯಾತಕ್ಕತ್ತೀವಿ ಅಂದರೆ ನಿಮ್ಗೆ ಗೊತ್ತಿರೋ ಹಳದಿ ಆದ್ದರಿಂದ ಅಷ್ಟೇ ಹೊರತು, ನಿಜವಾಗಲೂ ಆ ಹಳದಿ ಚಿನ್ನದೊಂದಿಗೆ ಸೇರಿಕೊಂಡಿರೋ ಹಳದಿ ಅದು. ಈ ಹಳದಿ ಹಿತ್ತಾಳೆಯೊಂದಿಗೆ ಸೇರಿಕೊಂಡು ಹಳದಿ ಆದ್ದರಿಂದ ನಾವು ಹಳದಿ ಹಳದಿ ಅಂತ ಕರೆದರೂ ಕೂಡ ಅದು ಹಿನ್ನೆಲೆಯಲ್ಲಿ ಏನಿದೆ, ಆ ವಸ್ತುವಿಗೆ ಸೇರಿರತಕ್ಕಂಥ ಹಿರಿಮೆ ಸೇರಿದೆ. ಆದರೂ ನಾವು ಹೇಳೋದಕ್ಕೆ ಕಾರಣ ಏನು ಅಂದರೆ, ನಮಗೆ ಅರ್ಥವಾಗೋದಕ್ಕೆ ನಮಗೆ ಸಂಬಂಧ, ನಮಗೆ ಸುಖ ಅಂದರೆ ಏನು ನಮಗೆ ಅರ್ಥ ಇದೆ, ಆ ಜ್ಞಾನ ಅಂದರೆ ಅರ್ಥ ಇದೆ. ಅರ್ಥ ನಮ್ಮ ತಲೆ ಬಂದು ಅದು ಎಕ್ಸ್ಟೆಂಡ್ ಮಾಡಿಕೊಳ್ಳಿ ಅಂತ ಹೇಳಿದ್ದೆ ಹೊರತು, ದೇವರ ಜ್ಞಾನಾನಂದಾದಿಗಳನ್ನು ಹೇಳತಕ್ಕಂಥ ಪದಗಳೇ ಅಲೌಕಿಕ ಪದಗಳವೆಲ್ಲ ಕೂಡ ಅಂತ ಅರ್ಥ. ನಾನು ಏವಂ ಈಶ್ವರ ಜ್ಞಾನಾನಂದಾದೇಹೇ ಬ್ರಹ್ಮಾದಿ ಜ್ಞಾನಾನಂದಾದಿಕಂ ಪ್ರತಿಬಿಂಬತ್ವೇ. ಅವೆಲ್ಲ ಏನವೋ ಪ್ರತಿಬಿಂಬತ್ವೇ ಬ್ರಹ್ಮಾದಿ ಜ್ಞಾನಾನಂದಾದೌ ತಾರತಮ್ಯಾತ್ ಈಶ್ವರ ಜ್ಞಾನಾನಂದಾದಿ ಗುಣೇಶು ತಾರತಮ್ಯಂ ಸ್ಯಾದಿತ್ಯತಃ ಪ್ರಾಪ್ತಂ ಸ್ಥಾನ ವಿಶೇಷಾದಿತ್ಯಾದಿ ಯೋಗದ್ವಯಂ ತಸ್ಯಾಪ್ಯರ್ಥ ಸ ಏಕ ಪರಮೇಶ್ವರ ಇತಿ. ಇನ್ನೊಂದು ಪ್ರಶ್ನೆಗೂ ಇದೇ ಉತ್ತರ. ತನು ಏವಂ ಈಶ್ವರ ಜ್ಞಾನಾನಂದಾದೇಹೇ ಬ್ರಹ್ಮಾದಿ ಜ್ಞಾನಾನಂದಾದಿಕಂ ಪ್ರತಿ ಬಿಂಬತ್ವೇ. ಈಶ್ವರ ಜ್ಞಾನಾನಂದಾದಿಗಳಿಗೆ ಬ್ರಹ್ಮಾದಿ ಜ್ಞಾನಾನಂದಾದಿಗಳೆಲ್ಲ ಏನವೋ ಪ್ರತಿಬಿಂಬ ಅಂತ ಕರೆದ. ಈಶ್ವರ ಜ್ಞಾನಾನಂದಾದಿಗಳು ಬಿಂಬ, ಪರಮಾತ್ಮನ ಜ್ಞಾನಾನಂದಾದಿಗಳೆಲ್ಲ ಬಿಂಬ ಆದರೆ ನಮ್ಮ ಜ್ಞಾನಾನಂದಾದಿಗಳು ಬ್ರಹ್ಮಾದಿಗಳ ಎಲ್ಲ ಜ್ಞಾನಾನಂದಾದಿಗಳು ಪ್ರತಿಬಿಂಬ ಅಂತ ಹೇಳಿದ್ರಿ. ಹಾಗಿದ್ರೆ ಪ್ರತಿಬಿಂಬಗಳಲ್ಲಿ ಏನಿದೆ? ಬ್ರಹ್ಮಾದಿ ಜ್ಞಾನಾನಂದ ಆದೌ ತಾರತಮ್ಯವತ್, ನಮ್ಮಲ್ಲಿ ತಾರತಮ್ಯ ಇದೆ ಅಂದಮೇಲೆ, ಪ್ರತಿಬಿಂಬದಲ್ಲಿ ತಾರತಮ್ಯ ಇದ್ದ ಮೇಲೆ ಬಿಂಬದಲ್ಲೂ ಏನಿರಬೇಕು? ತಾರತಮ್ಯ ಇರಬೇಕು. ತಾರತಮ್ಯ ಇದೆ ಅಂತ ತಕ್ಷಣ ಏನಾಯ್ತು? ಅಲ್ಲಿಗೆ ರೂಪರೂಪಗಳಲ್ಲಿ ಭೇದ ಬಂತು. ಆದ್ದರಿಂದ ಆತನ ಸ್ವಗತ ಫೇವರಿಸಿ ಹೊರಟೋಯಿತು ಅಂತ ಕೇಳಿದ್ರೆ ಹೇಳುತ್ತಾರೆ, ಅದಲ್ಲ. ಬ್ರಹ್ಮಾದಿ ಜ್ಞಾನಾನಂದ ಅದೌ ತಾರತಮ್ಯಾತ್ ತಾರತಮ್ಯವತ್ ಈಶ್ವರ ಜ್ಞಾನಾನಂದಾದಿ ಗುಣೇಶು ತಾರತಮ್ಯಂ ಸ್ಯಾತ್. ಈಶ್ವರ ಜ್ಞಾನಾನಂದಾದಿ ಗುಣಗಳಲ್ಲೂ ತಾರತಮ್ಯ ಇರಲಿ ಅಂತ ಕೇಳಿದ್ರೆ ಹೇಳುತ್ತಾರೆ, ಇಲ್ಲ. ಸ್ಥಾನ ವಿಶೇಷಾತ್ ಇತ್ಯಾದಿ ಯೋಗದ್ವಯ ಎರಡು ಸೂತ್ರಗಳಲ್ಲಿ ಉತ್ತರ ಕೊಟ್ಟರು ಸರಿಯಲ್ಲ. ಯಾತಕ್ಕೆ ಅಂದರೆ ಹೇಳಿ, ತಸ್ಯಾತ್ಯರ್ಥ ಸ ಏಕ ಪರಮೇಶ್ವರ ಇತಿ. ಯಾತಕ್ಕೆ ಅಂದರೆ, ಸ ವಿಷ್ಣು ಏಕ ಜ್ಞಾನಾನಂದಾಧಿಭಿ ಏಕ ಪ್ರಕಾರ ಏವ. ಆತ ರೂಪರೂಪಗಳಲ್ಲಿ ಭೇದ ಇಲ್ಲ. ಅನಂತ ಬಿಂಬರೂಪಗಳು ಅನಂತ ಜೀವರಿಗಿದ್ದರೂ ಕೂಡ ಎಲ್ಲ ಬಿಂಬರೂಪಗಳಲ್ಲೂ ಕೂಡ ಅಭೇದ ಇದೆ, ಭೇದ ಇಲ್ಲೇ ಇಲ್ಲ, ತಾರತಮ್ಯನೂ ಇಲ್ಲೇ ಇಲ್ಲ. ನಟು ತಾರತಮ್ಯವಾನಿತ್ಯರ್ಥ. ಮತ್ತು ವೈಚಿತ್ರ್ಯ ಅದಕ್ಕೆ ಬಂತಾಗಿದ್ರೆ, ಬಿಂಬಗಳ ವೈಚಿತ್ರ್ಯ ಇಲ್ಲದೆ ಹೋದರೆ ತಾರತಮ್ಯ ಇಲ್ಲಾಕೆ ವ್ಯತ್ಯಾಸ ಬಂತು. ಅದಕ್ಕೆ ಉತ್ತರ ಕೊಡ್ತಾರೆ, ಬಿಂಬಾನಂದಾದ್ಯೇಹಿ ವೈಚಿತ್ರ್ಯೇಪಿ. ಅವಾಗ ಏನು ಮಾಡಬೇಕು? ಹೋಗಲಿ ಹಾಗಿದ್ರೆ, ದೇವರ ಆ ಜ್ಞಾನಾನಂದಾದಿಗಳು ಬಿಂಬ, ಅದರಲ್ಲಿ ವ್ಯತ್ಯಾಸ ಇಲ್ಲ ಅಂತ ಹೇಳೋದಾದರೆ, ಪ್ರತಿಬಿಂಬದಲ್ಲಿ ವ್ಯತ್ಯಾಸ ಇರಬಾರ್ದಾಗಿತ್ತಲ್ಲ, ಬಿಟ್ಬಿಡಿ ಇಲ್ಲ ಅಂತ ಹೇಳಿಬಿಡ್ತೀರಾ, ಸಾಮ್ಯ ಬಂದುಬಿಡುತ್ತಾಗ, ಸಾಮ್ಯ ಬಂದ ತಕ್ಷಣ ವಿಶಿಷ್ಟಾದ್ವೈತ ಬರುತ್ತೆ. ಅದಕ್ಕೆ ಅದೂ ಇಲ್ಲ, ಪರಮಾತ್ಮ ರೂಪ ಬಿಂಬರೂಪಗಳಲ್ಲಿ ವ್ಯತ್ಯಾಸ ಏನೂ ಇಲ್ಲ, ಅಭೇದ ಇದ್ದೇ ಇದೆ. ಪ್ರತಿಬಿಂಬಗಳಾದ ಬ್ರಹ್ಮಾದಿ ಜೀವರ ಜ್ಞಾನಾನಂದಾದಿಗಳಲ್ಲಿ ಏನಿದೆ? ತಾರತಮ್ಯ ಇದ್ದೇ ಇದೆ. ವೈಚಿತ್ರ್ಯ ಎಲ್ಲಿಂದ ಬಂತ ಹಾಗಿದ್ರೆ? ಉತ್ತರ ಕೊಡಬೇಕಲ್ಲ, ಕೊಡ್ತಾರೆ. ಬಿಂಬಾನಂದಾದ್ಯೈಹಿ ವೈಚಿತ್ರ್ಯೇಪಿ ಪ್ರತಿಬಿಂಬ ವೈಚಿತ್ರ್ಯಸ್ಯ ಬಿಂಬಭೂತ ಭಗವದೈಶ್ವರ್ಯವಶಾತ್ ಉಪಪತ್ತೇರಿತಿ ಭಾವೇನೋಕ್ತಂ ಪರಮೇಶ್ವರ ಇತಿ. ಬಿಂಬ ಪ್ರತಿಬಿಂಬ ವೈಚಿತ್ರ್ಯಸ್ಯ ಪ್ರತಿಬಿಂಬ ವೈಚಿತ್ರ್ಯಕ್ಕೆ ಏನು ಕಾರಣ ಅಂದರೆ, ಬಿಂಬಭೂತ ಭಗವದೈಶ್ವರ್ಯವಶಾತ್ ಉಪಪತ್ತೇರಿತಿ ಭಾವೇನ ಉಕ್ತಂ. ಪರಮಾತ್ಮ ತನ್ನ ಸ್ವತಂತ್ರನಾದ್ದರಿಂದ ಅವರ ಯೋಗ್ಯತೆಗೆ ತಕ್ಕಷ್ಟು ಏನು ಮಾಡ್ತಾನೆ? ಆನಂದಾದಿಗಳನ್ನು ವ್ಯಕ್ತಗೊಳಿಸ್ತಾನೆ ಹೊರತು ಅವ್ರ ಕಂಟ್ರೋಲಲ್ಲಿದೆ, ವ್ಯವಸ್ಥೆಯೇ ಇಲ್ಲ. ಸ್ಥಾನ ಗುಣಸ್ಯಾಪಿ ಉಪಲಕ್ಷಣಂ, ಅದರ ಜೊತೆ ಏನೇ ಸೇರಿಕೊಂಡಿದೆ? ಇನ್ನು ಉಪಾಧಿ ಅಂತಿದೆ, ಉಪಾಧಿ ಸೇರಿಕೊಂಡಿದೆ. ಯಾತಕ್ಕೆ? ಒಂದೇ ಒಂದು ಒಬ್ಬ ವ್ಯಕ್ತಿನೂ ಐದಾರು ಫೋಟೋ ತೆಗಿತಾನೆ, ಕಲರ್ ಫೋಟೋ ಕಲರ್ ಇದೆ, ಕಲರ್ ಇಲ್ಲೇ ಇಲ್ಲ. ವ್ಯಕ್ತಿ ಇರೋದು ಹೀಗೆ, ಆ ಫೋಟೋಗಳು ವ್ಯತ್ಯಾಸ. ಯಾತಕ್ಕೆ ಒಂದು ವ್ಯಕ್ತಿ ಚೇಂಜ್ ಆಗಿಲ್ಲ, ಕಲರ್ ಫೋಟೋ ತೆಗೆದ ವ್ಯಕ್ತಿನೇ ಬೇರೆ, ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟೇ ಬೇರೆ ಅಂತೇನು, ಅವನೇನೆ. ಎರಡು ಪ್ರತಿಬಿಂಬಗಳೇ, ಫೋಟೋಗಳೇ, ವ್ಯಕ್ತಿ ಮಾತ್ರ ಒಬ್ಬನೇ. ಪ್ರತಿಭೆ ವಿಚಿತ್ರ ಬಂತೋ ಇಲ್ವಾ? ಈಗ ಉಪಾಧಿ ಎಲ್ಲಿದೆ? ಕ್ಯಾಮ್ ಫಿಲಮ್ನಲ್ಲಿ, ಫಿಲಮ್ ಎಂಥದ್ದು? ಬ್ಲ್ಯಾಕ್ ಆ್ಯಂಡ್ ವೈಟ್ ಕಲರ್ ಫಿಲಮ್ ಅಷ್ಟೇ, ಅದರ ಡಿಫ್ರೆನ್ಸ್. ಅಂದರೆ ಉಪಾಧಿ ಯಾವುದೀಗ? ಹಾಂ, ದೇಹವೇ ಉಪಾಧಿ. ಈಗ ದೇಹದಲ್ಲಿ ಉಪಾಧಿ ಬಂದಾಗ ದೇಹ ಅನಿತ್ಯವಾದ್ರಿಂದ ಹೋಗಲಿ ಅಂತ ಕೇಳಿದರೆ, ಸ್ವರೂಪ ದೇಹ ಇದೆ, ಸ್ವರೂಪ ದೇಹ ಅನ್ನೋದು ನಿತ್ಯ. ಅದು ಬಾಹ್ಯ ದೇಹ ಅಂಬೋದು ಅನಿತ್ಯ ಉಪಾಧಿ, ಸ್ವರೂಪ ದೇಹ ಅಂಬೋದು ನಿತ್ಯೋಪಾಧಿ. ನಿತ್ಯೋಪಾಧಿ ಆದ್ದರಿಂದ ಪ್ರತಿಬಿಂಬಗಳಲ್ಲಿ ತಾರತಮ್ಯ ಕೂಡ ಏನದು? ನಿತ್ಯನೇ. ಎಷ್ಟು ಸ್ವಲ್ಪ ಇದೆ, ಅದು ಉಳಿದವರಿಗೆ ಅರ್ಥ ಆಗಲಿಲ್ಲ. ಆದ್ದರಿಂದ ಅರ್ಥ ಆಗಲಿಲ್ಲ ಅಂತ ಸುಮ್ಮನೆ ಬಿಟ್ಟರೆ ವಾಸಿ ಇತ್ತು, ತಮಗೆ ತೋಚಿದ ಅರ್ಥ ಹೇಳಿ ಕೆಡಿಸಿಬಿಟ್ರೆ ರಿಪೇರಿ ಮಾಡೋಕ್ಕೆ ಬರಲಿಲ್ಲ, ಏನು ಮಾಡಬೇಕಾಗ? ಬರೋದ ಅಸು ಕೆಡಿಸಿಬಿಟ್ಟು ಇನ್ನೊಬ್ಬರು ಮಾಡೋಕ್ಕೆ ಬರದೆ ಮಾಡಿಬಿಟ್ರೆ ಏನು ಮಾಡಬೇಕಾಗ? ಇನ್ನೊಬ್ಬರು ಬದಲೆ ತಂದುಕೊಟ್ರೆ ಮಾಡ್ತಾ ಇದ್ದಂತ ಅವನಂತಾರೆ, ಕೆಡಿಸಿ ಹಾಳು ಮಾಡಿಬಿಟ್ಟಿದ್ದಾರೆ. ಪರಮೇಶ್ವರ ಇದೆ, ಅವ್ರ ಅಜ್ಞಾನ ಒಪ್ಪಿಕೊಳ್ಳೋಕೆ ತಯಾರಿರಲಿಲ್ಲ. ಯಾಕೆ? ತಾವು ಆಚಾರ್ಯ ತೊಗೊಳ್ಬಿಡುತ್ತೆ ಆಮೇಲೆ, ಆದರೆ ಅಡ್ಜಸ್ಟ್ ಮಾಡೋದಕ್ಕೋಸ್ಕರ ಮಾಡಿದ್ರು. ಅದು ಮತ್ತೆ ಮೋಸನೂ ಮಾಡಬೇಕಾಯ್ತು ಎರಡೆರಡು. ಪರಮೇಶ್ವರ ಇದೆ, ಸ್ಥಾನ ಗುಣಸ್ಯಾಗುವ ಸ್ಥಾನ ಅಂದರೆ ಉಪಸ್ಥಿತಿಯ ವಸ್ತುಗಳು ಅಂತ ಅರ್ಥ. ಐಶ್ವರ್ಯಾತ್ ಪರಮಾತ್ ವಿಷ್ಣೋ ಭಕ್ತ್ಯಾದೀನಾಮನಾದಿತಃ ಬ್ರಹ್ಮಾದೀನಾಂ ಸೂಪಪನ್ನಾಹಿ ಆನಂದಾದೇಹೇ ವಿಚಿತ್ರತಾ. ಐಶ್ವರ್ಯಾತ್ ಪರಮಾತ್ ವಿಷ್ಣೋ ಭಕ್ತ್ಯಾದೀನಾಂ ಅನಾದಿತಃ, ಅನಾದಿ ಇರೋದ್ರಿಂದ ಸ್ವರೂಪವೇ ಅವೆಲ್ಲ ಕೂಡ. ಬ್ರಹ್ಮಾದೀನಾಂ ಸೂಪಪನ್ನ ದಾನಾನಂದಾದೇಹೇ ವಿಚಿತ್ರತಾ ಇತಿ ಸ್ಮೃತೇರಿತಿ ಭಾವ. ನಾನು ಏವಂ ಈಶ್ವರಸ್ಯ ಬಿಂಬತ್ವೇ ಸೂಪಪನ್ನೇ ಸತಿ ತತ್ ಪ್ರತೀತ್ಯರ್ಥಂ ನ ಭಕ್ತ್ಯಾದಿ ಸಾಧನಾಪೇಕ್ಷಾ. ಮತ್ತೆ ಬಂದ ಆಯ್ತು. ಏನ ಸು ಉಪಪನ್ನ ಉಪಪನ್ನ ಅಂದರೆ ಸಯುಕ್ತಿಕ, ಉಪಪನ್ನ ಅಂದರೆ ಒಳ್ಳೆ ಯುಕ್ತಿಗಳೇ. ಒಳ್ಳೇದು ಹೇಳಿ, ಸುಮಧ್ವ ವಿಜಯ ಹೇಳಿದಾಗೆ ಒಳ್ಳೆಯದು ಅಂತ. ಸುಜನರು, ಸುಜನರು ಆಲಯಿಸುವುದು, ಸಜ್ಜನರು, ಸು ಅಂದರೆ ಸಜ್ಜನ, ಒಳ್ಳೆಯ. ನಾನು ಏವಂ ಈಶ್ವರಸ್ಯ ಬಿಂಬತ್ವೇ ಸುಪಪನ್ನೇ ಸತಿ. ಸೊ ಈಶ್ವರ ಬಿಂಬ ಉಳಿದ ಪ್ರತಿಬಿಂಬ ಅಂತ ಉಪಪನ್ನ ಯುಕ್ತಿಯುಕ್ತವಾಗಿ ಸಾಧಿತವಾಯಿತು. ತತ್ ಪ್ರತೀತ್ಯರ್ಥಂ ನ ಭಕ್ತ್ಯಾದಿ ಸಾಧನಾಪೇಕ್ಷಾ. ಸೊ ಅಂದಮೇಲೆ ಪ್ರತಿಬಿಂಬದಲ್ಲಿ ಜ್ಞಾನಾನಂದಾದಿಗಳು ಇದ್ದೇ ಇದೆ. ಅಂದಮೇಲೆ ಅವುಗಳ ಪ್ರತೀತ್ಯರ್ಥಂ ಅಭಿವ್ಯಕ್ತಿಗೋಸ್ಕರವಾಗಿ ಭಕ್ತಿಯಾದಿ ಸಾಧನೆ ಯಾತಕ್ಕೆ ಮಾಡಬೇಕು ಈ ಮಧ್ಯೆ ಹೇಳಲಿಲ್ಲ. ಹೊಳೆನೀರಿ ದೊಣ್ಣೆ ನಾಯಕನ ಅಪ್ಪಡಿ ಅಂತ ಹೇಳಿದಾಗೆ ಭಕ್ತಿ ಯಾತಕ್ಕೆ ಬೇಕು, ಅನುಗ್ರಹ ಯಾತಕ್ಕೆ ಮಾಡಬೇಕು. ಅವನು ನಮ್ಮ ರೈಟ್ ಇದ್ದಾಗ ಲೆಕ್ಕ ಏನದು ಸ್ಟ್ರೈಕ್ ಮಾಡಿದ ನಮ್ಮ ಆನಂದ ಕೊಡು ನಮ್ಮ ಆನಂದ ಅಂತ ಕೇಳ್ಬೋದಲ್ಲ. ಭಕ್ತಿಯಾಗಿ ಮಾಡಬೇಕು, ಅದಕ್ಕೆ ರಿಕ್ವೆಸ್ಟ್ ಯಾತಕ್ಕೆ ಡಿಮ್ಯಾಂಡ್ ಮಾಡ್ಬೋದಲ್ಲ ಅಂತ ಪ್ರಶ್ನೆ ಬಂದು ಹೇಳ್ತಾರೆ. ಸರಿಯಲ್ಲ. ಧ್ಯಾನ ಕಾಲೇ ಪುರುಷ ಪ್ರಯತ್ನೇನ ಪ್ರತೀತಶೈವ ಬಿಂಬಭೂತ ವಿಷ್ಣು ರೂಪತ್ವಾತ್ ಯತ್ಕಿಂಚಿತ್ ಧ್ಯಾನೇನ ಈಶ್ವರಸ್ಯ ಫಲದಾನ ಅಯೋಗಾದಿತ್ಯತೋ ಧ್ಯಾನ ಕಾಲೇ ಪ್ರತೀತಸ್ಯ ಅವಿಷ್ಟುತ್ವಂ ವಕ್ತುಂ ಸೂತ್ರ. ನಾವೇನು ಮಾಡಿದ್ದೇವೆ, ಈಗ ಧ್ಯಾನ ಮಾಡ್ತಾ ಇದ್ದೇವೆ. ಧ್ಯಾನ ಕಾಲೇ ಪುರುಷ ಪ್ರಯತ್ನೇನ ಪ್ರತೀತಶೈವ, ಪುರುಷ ಪ್ರಯತ್ನ ಮಾಡ್ದ. ಏನು ಪುರುಷ ಪ್ರಯತ್ನ? ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಒಂದು ಶುಚೋದೇಶೇ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ ನಾತ್ಯುಚ್ಛ್ರಿತಂ ನಾತಿ ನೀಚಂ ಎಲ್ಲ ಹೇಳಿಬಿಟ್ಟಿದ್ದಾರೆ. ಎಲ್ಲೆಲ್ಲಿ ಹೋಗುತ್ತೋ ಮನಸ್ಸು ಆ ಕಡೆಯಿಂದ ವಾಪಸ್ ತರಬೇಕು. ತತ್ರ ಆತ್ಮನ್ನೇ ವಶಂನಯ. ಇವೆಲ್ಲ ಪ್ರಯತ್ನ ಮಾಡಿದ್ವಿಲ್ಲ, ಧ್ಯಾನ ಮಾಡಿಬಿಟ್ವಿ. ಅವಾಗ ಏನು ಕಾಣಿಸ್ತು? ಒಂದು ಬಿಂಬ ಕಾಣಿಸ್ತು ನಮಗೆ. ಹೌದಾನೆ? ಧ್ಯಾನ ಕಾಲಕ್ಕೆ ಏನಾದರೂ ಕಾಣಿಸುತ್ತೋ ಇಲ್ಲೋ? ತಿರುಪತಿಗೆ ಹೋಗಿ ಬಂದ ಇಲ್ಲಿ ನೆನೆಸ್ಕೊಂಡ ಶ್ರೀವಾಸರು ಕಂಡಾಗಾಯ್ತಲ್ಲ. ಅಂದಮೇಲೆ ವಿಷ್ಣು, ಅದೇ ವಿಷ್ಣು ರೂಪ. ಯತ್ಕಿಂಚಿತ್ ಧ್ಯಾನೇನ ಈಶ್ವರಸ್ಯ ಫಲದಾನ ಯೋಗ. ಅಂದಮೇಲೆ ಅದು ಈಶ್ವರನ ಧ್ಯಾನವೇ, ಮುಂದೆ ಅಪರೋಕ್ಷ ಜ್ಞಾನ ಆಗುತ್ತೆ ಅಂತ ಹೇಳ್ತೀರಿ. ಹೌದಲ್ಲೋ? ಹಾಗಿದ್ದರೆ ಅಷ್ಟೇ ಸಾಕಲ್ಲ, ಭಕ್ತಿ ಅದಕ್ಕೆ ಬೇಕು. ಅದಕ್ಕೆ ಧ್ಯಾನ ಕಾಲೇ ಪ್ರತೀತಸ್ಯ ಅವಿಷ್ಟುತ್ವಂ ವಕ್ತುಂ ಸೂತ್ರಂ. ಅದಕ್ಕೆ ಹೇಳ್ತಾರೆ, ಸರಿಯಲ್ಲ, ಏನು ಧ್ಯಾನ ಕಾಲದಲ್ಲಿ ಕಾಣುತ್ತೆ ಅದು ನಿಜವಾದ್ದು ಏನಲ್ಲ, ಬಿಂಬರೂಪ ಅಲ್ಲ. ಅದು ಏನದು? ವಾಸರಾವ. ಅದೆಲ್ಲಿ ಹೇಳಿದ? ನೇದಂ ಯದಿದಂ ಉಪಾಸತೆ. ತಲವಕಾರದಲ್ಲಿ ಆರಂಭದಲ್ಲಿ ಬಂದಿರೋದೇ ಅದೇ. ಏನೋ ನೋಡ್ತೀವಿ, ದೇವ್ರು ನೋಡ್ದೆ ಕಣ್ಣು ಮುಚ್ಕೊಂಡ ಕಾಣಿಸ್ತು, ಓ ದೇವ್ರ ಕಂಡ, ಅಲ್ಲಿ ನೋಡಿದ್ದೆ ಒಳಗೆ ಕಂಡ, ಓ ಅಪರೋಕ್ಷ ಜ್ಞಾನ ಆಯಿತು ಅಂತ ಹೇಳಾಗಿಲ್ಲ. ಅದನ್ನು ಏನದು? ವಾಸನಾಮಯನೇ ಹೊರತು ಏನಲ್ಲ, ಬಿಂಬರೂಪ ಅಲ್ಲ. ಅದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಒಂದು ಪದ ಬೆಳಕನ್ನು ನೋಡ್ತೀರಿ ಕಣ್ಣು ಮುಚ್ಚಿದ್ರೆ ಮತ್ತೆ ಬೆಳಕು ಕಾಣಿಸ್ತಾ ಇರುತ್ತೆ, ಗೊತ್ತಾ? ಕತ್ಲಲ್ಲಿ ಬಂದರೂ ಬೆಳಕು ಕಾಣಿಸುತ್ತೆ. ಅದು ಯಾವುದದು? ವಾಸನ. ಅದು ಆ ವಾಸನಾಮಯವಾದ ರೂಪನ ಏನಂತ ಕರೆದಿಲ್ಲ, ಬಿಂಬರೂಪ ಅಂತ ಕರೆದಿಲ್ಲ. ಆದ್ದರಿಂದ ಬಿಂಬದರ್ಶನ ಆಗಲಿ ಭಕ್ತಿ ಬೇಕೇ ಬೇಕು. ಭಕ್ತಿ ಪ್ರಯತ್ನದಿಂದ ಏನಾಯಿತು? ವಾಸನಾ ರೂಪ ಕಾಣಿಸ್ತೇ ಹೊರತು ಬಿಂಬರೂಪ ನಿಜವಾಗ್ಲೂ ಕಾಣಿಸಿಲ್ಲ. ಅದಕ್ಕೇನು ಬೇಕಾಗ? ಮನೆ ಕಾಣೋದು ಬೇರೆ, ಒಳಗೆ ಬಂದು ಕರಿ ಅಂತ ಕರೆಯೋದು ಬೇರೆ. ಮನೆ ನೋಡಿದ್ರೆ ಅದು ಓಡಿಸ್ತೆ, ಅಲ್ಲಿಂದ ಉಪಯೋಗ ಇಲ್ಲ. ವ್ಯಕ್ತಿ ಕಂಡು ವ್ಯಕ್ತಿ ಅನುಗ್ರಹ ಮಾಡಿದರೆ ಸರಿಯೇ ಹೊರತು ಇದರ ಬಾಲ್ ತಕ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಅನುಗ್ರಹ ಬೇಕೇ ಬೇಕು. ಅಪ್ಪಗೆ ಅನುಗ್ರಹಕ್ಕೇನು ಬೇಕಾಗ? ಭಕ್ತಿ ಮಾಡಲೇಬೇಕು. ಆ ಸೈಡಿಂದ ಅನುಗ್ರಹ ಎಕ್ಸ್ಪೆಕ್ಟ್ ಮಾಡೋದಾದರೆ ಈ ಸೈಡಿಂದ ಭಕ್ತಿ ಮಾಡಬೇಕು. ಆ ಸೈಡಿಂದ ಪದಾರ್ಥ ಈ ಸೈಡಿಂದ ದುಡ್ಡು ಕೊಡಬೇಕಲ್ಲ. ಬರೀ ಪದಾರ್ಥ ಕೊಡೋದು ಅವನಿಗೆ ಏನಾಗಬೇಕು? ಬರೀ ಭಕ್ತಿಯಿಂದ ಉಪಯೋಗ ಇಲ್ಲ. ಅವನು ದುಡ್ಡು ಕೊಟ್ಟ ಪದಾರ್ಥನೇ ಕೊಡಲಿಲ್ಲ, ಭಕ್ತಿ ಮಾಡಿದ ಅನುಗ್ರಹನೇ ಮಾಡಲಿಲ್ಲ. ಅನುಗ್ರಹ ತಯಾರಿದ್ರೆ ಭಕ್ತಿನೇ ಮಾಡಲಿಲ್ಲ, ಎರಡೂ ಆಗಬಾರದು. ಅದಕ್ಕೋಸ್ಕರನೇ ನಮ್ಮ ಸೈಡಿಂದ ಮಾಡೋ ಪ್ರಯತ್ನ ಭಕ್ತಿ, ದೇವ್ರ ಸೈಡ್ ಎಕ್ಸ್ಪೆಕ್ಟ್ ಮಾಡಬೇಕಾದ್ದು ಅನುಗ್ರಹ. ಆದ್ದರಿಂದ ಭಕ್ತಿ ಬಿಟ್ಟು ಅದೇ ಆಗಲಿ ಅಂದರೆ ಸಾಧ್ಯ ಇಲ್ಲ. ಧ್ಯಾನ ಕಾಲೇ ಅಲ್ಲಲ್ಲ ಪ್ರಯತ್ನ, ಅದಕ್ಕೆ ಭಕ್ತಿ. ಎಂಥದ್ದು ಭಕ್ತಿ ಬೇಕದಕ್ಕೆ? ಉದಾಹರಣೆ ನೋಡಿ, ಒಂದು ಕೆಟ್ಟ ಪದಾರ್ಥ ನೋಡಿದ್ದೀರಿ, ಕಣ್ಣು ಮುಚ್ಕೊಂಡ್ರೆ ಕಾಣಿಸುತ್ತದ? ಅಲ್ಲಿ ಏನಿಲ್ಲ, ಭಕ್ತಿ ಏನಿಲ್ಲ. ಕೆಲಸಕ್ಕೆ ಹೋಗುವ ಕಾಣಿಸ್ಬಾರದ ಮನಸ್ಸು ಏನಿದೆ ಈಗ ತರಿದ್ರೆ ಅದೇ ನೆಪಕ್ಕೆ ಬರುತ್ತಲ್ಲ ಅಂತ ಅನ್ಕೋತಲ್ಲ, ಆದ್ರೆ ಕಾಣಿಸುತ್ತ. ಆ ರೀತಿ ಕಾಣಲಿ, ತಿರುಪತಿ ಪ್ರತಿ ದಿವಸ ಹೋಗಿ ನೋಡ್ಕೊಂಡ್ಬಂದ, ಏನಾಯ್ತು ಅಲ್ಲಿಗೆ? ಅದೇ ಗಟ್ಟಿ ಉಳ್ಕೊಂಡ್ಬಿಡ್ತಲ್ಲ, ಅದು ಸಾಲದು. ಭಕ್ತಿ ಬೇಕೇ ಬೇಕು. ಆ ರೀತಿ ಮಾಡಿದರೆ ದ್ವೇಷದಿಂದ ಬರತಕ್ಕಂಥ ಧ್ಯಾನಾದಿಗಳು ಏನವಲ್ಲ, ಅಂಧಂತಮಸ್ಸಿಗೆ ಕಾರಣ ಆಗುತ್ತೆ, ದ್ವೇಷ ವೃದ್ಧಿ ಆಗುತ್ತೆ. ಅದರಿಂದ ಏನಾಗೋದಿಲ್ಲ, ದ್ವೇಷ ಭಕ್ತಿ ಪ್ರಶ್ನೆ ಬರೋದು, ದ್ವೇಷ ವೃದ್ಧಿಯಾಗಿ ಇನ್ನೂ ಕೂಡ ಅನರ್ಥವೇ ಜಾಸ್ತಿ ಆಗುತ್ತೆ. ಧ್ಯಾನ ಕಾಲೇ ಪ್ರತೀತಸ್ಯ ಅವಿಷ್ಟುತ್ವಂ ವಕ್ತುಂ ಸೂತ್ರಂ ತಥಾ ಅನ್ಯತ್ ಪ್ರತಿಷೇಧಾದಿತಿ ತಸ್ಯಾಪ್ಯರ್ಥ. ಅದು ಅನ್ಯತ್ ಪ್ರತಿಷೇಧಾತ್ ಅಂದ್ರೇನು? ಅಲ್ಲಿ ಕಂಡ ರೂಪ ಅನ್ಯತ್. ಯಾಕೆ ಪ್ರತಿಷೇಧಾತ್? ಏದಂ ಯದಿದಂ ಉಪಾಸತೆ ಅಂತ ಹೇಳಿರೋದ್ರಿಂದ ಸ ವಿಷ್ಣು ಏಕಃ ಪರಮೇಶ್ವರ ಧ್ಯಾನ ಪ್ರತೀತಸ್ಯ ತು ಧ್ಯಾತೃಪುರುಷ ಬಹುತ್ವೇನ ಅನೇಕ ದುರ್ಲಕ್ಷಣತ್ವಾದಿನ ಅನೀಶ್ವರತ್ವಮಿತಿ ಕಥಂ ತಸ್ಯ ವಿಷ್ಣುತ್ವಮಿತ್ಯರ್ಥ. ಮಾಡ್ಬೋದು, ಏನು ತಪ್ಪಲ್ಲ, ಮಾಡೋದು ಮಾಡ್ಬೋದು. ಆದರೆ ಅದು ಪ್ರತಿಮೆ, ಅದು ಪ್ರತೀಕ. ಮತ್ತೆ ಕೂಡ ಹೊರಗಿನ ಪ್ರತಿಮೆ ಹೇಗೆ ಪ್ರತೀಕನೋ ಅದು ಪ್ರತೀಕ ಅಷ್ಟೇ ಹೊರತು ಅದೇನಲ್ಲ, ಅದೇ ಬಿಂಬರೂಪ ಅಲ್ಲ. ಆದರೆ ಅದು ಮುಂದೆ ಬಿಂಬರೂಪಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ ಹೊರತು ಅದೇ ಬಿಂಬರೂಪ ಅಲ್ಲ. ಸ ವಿಷ್ಣು ಏಕಃ ಪರಮೇಶ್ವರ ಇತ್ಯರ್ಥ ಧ್ಯಾನ ಪ್ರತೀತಸ್ಯ ತು ಧ್ಯಾತೃಪುರುಷ ಬಹುತ್ವೇನ ಅನೇಕ ದುರ್ಲಕ್ಷಣತ್ವಾದಿನ ಅನೀಶ್ವರತ್ವಮಿತಿ ಕಥಂ ತಸ್ಯ ವಿಷ್ಣುತ್ವಮಿತ್ಯರ್ಥ. ಅಲ್ಲೇನಾಗಿದೆ, ಅವನು ಯಾವುದೋ ಸಾಮಾನ್ಯಕ್ಕೆ ಇವತ್ತು ಇನ್ನೊಂದು ತಮಾಷೆ ಅಂದರೆ, ಯಾವುದೇ ಚಿತ್ರ ನೋಡಿದರೂ ಕೂಡ ಏನಿರುತ್ತೆ, ಅದು ಶಿಲ್ಪಿಯ ಕಲ್ಪನೆ. ಆ ಶಿಲ್ಪಿ ಏನ್ ಮಾಡಿರ್ತಾನೆ ಅವನ ಇಮ್ಯಾಜಿನೇಷನ್ ಅಷ್ಟೇ. ಅದು ನಿಜವಾಗ್ಲೂ ಏನಲ್ಲ, ಎಷ್ಟೋ ಸರ್ತಿ ನೋಡೋದು ಚೆನ್ನಾಗಿ ಕಾಣಿಸ್ತದೆ, ಲಕ್ಷಣ ಇರೋದಿಲ್ಲ ಅದರಲ್ಲಿ. ನೋಡೋದಕ್ಕೆ ಚೆನ್ನಾಗಿ ಕಾಣಿಸ್ತದೆ, ಲಕ್ಷಣಗಳು ಇರೋದಿಲ್ಲ. ಅಂತ ಪೂಜೆ ಅಂತ ಮೂರ್ತಿನ ಪೂಜೆ ಮಾಡಿಕೊಡುದು, ಮಾಡಿದರೆ ಮಾಡೋನಿಗನಿಷ್ಟ, ದೇಶಕ್ಕನಿಷ್ಟ, ಜನಗಳಿಗನಿಷ್ಟ ಅಂತ ಹೇಳ್ತಾರೆ. ನಿಷಿದ್ಧ ವಸ್ತುಗಳನ್ನು ದೇವ್ರ ವಿಗ್ರಹನೇ, ಅದೇನು ಯಾವುದೋ ನಿಷಿದ್ಧ ದೇವತೆ ಅಲ್ಲ, ವಿಷ್ಣು ವಿಗ್ರಹನೇ. ಶಾಸ್ತ್ರೋಕ್ತ ಲಕ್ಷಣಗಳಿಂದ ಮಾಡಿಲ್ಲ ಅವನು, ಮಾಡದೆ ಹೋದ ಏನಂದಕ್ಕದನ್ನು ಪೂಜೆ ಮಾಡಿದರೆ ಮಹಾಪಾಪ ಬರುತ್ತೆ. ಅಷ್ಟೇ ಅಲ್ಲ, ಉಳಿದವರಿಗೂ ಪಾಪ ಬರುತ್ತೆ, ಯಜಮಾನರಿಂದ ಎಲ್ಲರಿಗೂ ನಾಶ. ಆದ್ದರಿಂದ ಅದರಲ್ಲಿ ಇನ್ವಾಲ್ವ್ ಆಗಬಾರದು ಅಂತ ಹೇಳ್ತಾರೆ. ಅಂದಮೇಲೆ ಯಾವುದೇ ಆ್ಯಕ್ಚುಲಿ ಅದೇನು ಕೆಟ್ಟದಲ್ಲ, ದೇವ್ರ ಪ್ರತಿಮೆನೆ ಅಲ್ಲಿ ಹೇಳ್ತಾರೆ ನೋಡಿ. ದುರ್ಲಕ್ಷಣತ್ವಾದಿನ ಏನಿದೆ, ದುರ್ಲಕ್ಷಣಗಳೇ ಪ್ರತಿಮೆ ಕೊಡೋಕ್ಕೆ, ಅಲ್ಲೇ ಅಲ್ಲ ಅದು. ಅದು ಅನೀಶ್ವರತ್ವ ಮಿತಿ ಕಥಂ ತಸ್ಯ ವಿಷ್ಣು, ಅದು ವಿಷ್ಣುತ್ವ ಆಗ ಚಾನ್ಸೇ ಇಲ್ಲ ಅಂತ ಹೇಳಿಬಿಟ್ರು. ಅದಕ್ಕೇನೆ ಏನು ಮಾಡಬೇಕು, ಅಂಗಡಿಯಲ್ಲಿ ಸಿಕ್ಕದೆಲ್ಲ ತೊಗೊಳಕ್ಕೆ ಹೋಗಬಾರ್ದು. ಅದಕ್ಕೇನೆ ಅನುಗ್ರಹೀತವಾದ ಪ್ರತಿಮೆಗಳೇ ಆಗಬೇಕು. ಅನುಗ್ರಹಿತ ಪ್ರತಿಮೆಯನ್ನು ಗುರುಗಳು ಕೊಡಬೇಕು, ಅವರೇ ಅವರು ಗುರುಗಳು ಕೊಟ್ಟಿರ್ತಾರೆ. ಆ ರೀತಿ ಬಂದಿವತ್ತು. ಯಾತಕ್ಕೆ ಮಠಗಳಲ್ಲಿರೋ ದೇವರಿಗೆ ವಿಶೇಷ ಪ್ರಾಧಾನ್ಯ ಅಂದರೆ, ಮೂಲ ವಿಗ್ರಹಗಳು ಸ್ವತಃ ಆಚಾರ್ಯ ತಾವೇ ಮಾಡಿದ್ದು, ದೇವರನ್ನು ಕಂಡು ಮಾಡಿದ್ದು, ದೇವ್ರ ಬಗ್ಗೆ ಕೇಳಿ ಮಾಡಿದ್ದಲ್ಲ. ದೇವ್ರ ಬಗ್ಗೆ ಕೇಳಿ ಕೂಡ ತಂತ್ರಸಾರ ಓದಿ ಕೂಡ ಮಾಡೋದಿಲ್ಲ ಇವರು. ವಿಗ್ರಹ ಹೇಗಿರಬೇಕು, ಯಾವುದು ಸಿನಿಮಾ ಆ್ಯಕ್ಟ್ರ್ ವಿಗ್ರಹ ಮಾಡಿ ಕುಡಿಸ್ಬಿಡ್ತಾರೆ ಎಷ್ಟೋ ಥರ. ಕುಡಿಸಿದ್ದಾರೆ ರಾಯರ ವಿಗ್ರಹ ಅಂತ ಹೇಳುವ ಒಂದು ಕಡೆಗೆ, ಗೊತ್ತಾಯ್ತಾ? ಸರ್ಕಾರದಲ್ಲಿ ಕುಡಿಸಿದ ನೋಡಿರ್ತೀನಿ ನೀವೆಲ್ಲ. ರಾಯರ ಚಿತ್ರ ಯಾರಲ್ಲದು, ಇತ್ನ ಎಲ್ಲ ಎಲ್ಲರಿಗೂ ಗೊತ್ತು ಇತ್ನೆ ಅಂತ ಹೇಳಿ, ಗೊತ್ತಾಯ್ತಾ? ಆ್ಯಕ್ಟ್ರ ಚಿತ್ರ ಮಾಡಿ ಹಾಕ್ಬಿಟ್ರು. ಅವನಿಗೆ ಕಂಡದ್ದು ಅಷ್ಟೇ, ಮಾಡೋರಿಗೆ ಏನು ಕಾಣಿಸ್ತೇವೆ ಇದೇ ಯಾರು ಅಂತ ಮಾಡಿದವ. ಆ ರೀತಿ ಎಷ್ಟನೇ ಆಗಿದೆ, ಯಾರಿಗೆ ಗೊತ್ತಿದೆ ಅಲ್ಲ. ಭಾಳ ಇನ್ನಕ್ಕೆಲ್ಲ ಸಿನಿಮಾ ನಾಟಕ ನೋಡ್ಬಿಡ್ತಾರೆ, ಕೃಷ್ಣನ ಪಾಠ ಮಾಡಿಕೊಂಡು ಅವನೇ ಕಾಣಿಸ್ತಿರ್ತಾನೆ ಅವಾಗಲೂ. ಅವನು ಕೃಷ್ಣನ, ಅವನು ಕೆಟ್ಟ ಪದಾರ್ಥವಾಸಿ, ಒಳ್ಳೆ ಪದ ಹಾಗಲ್ಲ. ರಾಮ ಅವನು ರಾಮನ ಅಲ್ಲೇ ಅಲ್ಲ, ಎಷ್ಟು ದುರ್ಲಕ್ಷಣ ಇರುತ್ತೆ ಅದೇ ಚಿತ್ರ. ಅದಕ್ಕೆ ದುರ್ಲಕ್ಷಣ ಯುಕ್ತತ್ವೇನ ಪಾಠ ಮಾಡೋದೊಂದು, ಶಿಲ್ಪಿ ಮಾಡೋದೊಂದು. ಶಿಲ್ಪಿಗೂ ಮಾಡಲ್ಲ ಯಾರು, ಅವನ ಕಂಡ ಮನುಷ್ಯರೇ. ಅದರಲ್ಲೂ ಸ್ವಲ್ಪ ಇಂಪ್ರೂವ್ ಮಾಡೋಕೆ ಹೋಗ್ತಾನೆ ಅಷ್ಟೇ. ಅದಕ್ಕೆ ತಂತ್ರಸಾರೋಕ್ತವಾದ ರಕ್ಷಣೆಯನ್ನು ಮಾಡಿದಾಗ ಕಾಣದೆ ಹೋದರೂ ಕೂಡ ಏನಾಗುತ್ತದೋ, ಸ್ವಲ್ಪ ನೇರರ ಇದಾಗುತ್ತೆ, ಗೊತ್ತಾಯ್ತು? ಕಾರಣ ಕಂಡು ಬೇರೆದೇ ಹೋದರು. ಇದು ಕಂಡು ಆಚಾರ ಮಾಡಿಕೊಟ್ಟು ಮುದೋಯಿತು. ಅದಕ್ಕೆ ಆಚಾರ್ಯರ ವೈಶಿಷ್ಟ್ಯ ಏನಂದರೆ, ಅವ್ರು ಏನು ಹೇಳಿ ಎಲ್ಲದನ್ನು ಸ್ವತಃ ಪೂರ್ಣ ಪ್ರಜ್ಞರು, ಪ್ರತಿಯೊಂದನ್ನು ಮಾಡಿ ತೋರಿಸಿದ್ದಕ್ಕೆ ಅವ್ರ ಗುರುತ್ವ 100%. ಅದಕ್ಕಿಂತ ಮೇಲೆಲ್ಲ ಸಾಧ್ಯನೇ, ಉಳಿದೋಡದಲ್ಲಿ ಬರೀ ಊಹಾಪೋಹಗಳೇ. ಅದರಿಂದ ಹೇಗಾಗುತ್ತೆ, ಸಾಧ್ಯನೇ ಇಲ್ಲ. ಅದು ಏನಾಗಿದೆ ಅಂದರೆ, ಈಗ ನಾವು ಏನು ಮಾಡೋಕ್ಕೆ ಬರೋದಿಲ್ಲ, ನಮಗೆ ಅಂಥ ವಿಗ್ರಹಗಳು ಸಿಗಲ್ಲ. ಪೂಜೆ ಮಾಡಬೇಕಾಗಿದೆ, ವಿಗ್ರಹ ಇಲ್ಲ. ಅದಕ್ಕೇನು ಮಾಡಬೇಕಾಗ, ಅದಕ್ಕೆ ಅಲ್ಲಿ ಕೊಟ್ಟು ಇನ್ನೂ ಅವ್ರೇನು ಮಾಡ್ತಾರೆ, ಸಾಮಾನ್ಯ ಹಿಂದಿನ ಕಾಲಕ್ಕೆಲ್ಲ ಅಂತ ವಿಗ್ರಹ ತೊಗೊಳ್ಳೋ ಬೇಡ, ಕೊಡೋದು ಬೇಡ. ನರರಿಂದ ನಿರ್ಮಿತ ಹರಿವಾಯು ಪ್ರತಿಮೆಗಳಿಗೆ ಅಭಿನಂದಿಸಿದ ನರನು ಹರಿಕತಾರ ಹೇಳ್ತಾರೆ. ಮನುಷ್ಯ ಮಾಡಿದ್ದನ್ನು ಮಾಡೋಕ್ಕೆ ಹೋಗಲೇಬೇಡಿ, ಯಾತಕ್ಕೆ ತಪ್ಪುಗಳಿರುತ್ತೆ ಅದರಲ್ಲಿ ಅಂತ. ಈಗ ಆ ರೀತಿ ಮಾಡಿದ್ರೆ ಏನಾಗುತ್ತೆ, ಎಕ್ಸ್ಪಾತ್ ಕೊಡ್ತೀರಿ ಸ್ವಾಮಿಗಳಿಗೆ, ಅದು ಬೇಡ ಚೆನ್ನಾಗಿಲ್ಲ ಮಾಡಬೇಡ ಅಂತ ಹೇಳ್ಬಿಟ್ಟು ಪೂಜೆ ನಿಂತು ಯಾವುದೋ ಇಟ್ಕೊಂಡ್ಬಿಡ್ತಾರೆ. ಕೊನೆಗೆ ಇದ್ದದ್ದೇ ಸರಿ ಅಂತ ಕೊಡ್ತಾರೆ ಅಷ್ಟೇ. ಅವ್ರು ಹುಷಾರಾಗಿರ್ಬೇಕಷ್ಟೆ, ಅದು ಸಾಮಾನ್ಯ ಪ್ರತ್ಯೇಕನೇ ಹೊರತು ನಿಜವಾದ್ದಲ್ಲ. ಇನ್ನು ಮಾಡಲು ಏನು ಮಾಡಬೇಕು, ಮಠಗಳ ಪ್ರತಿಮೆ ಸರಿಯಾಗಿ ನೋಡಬೇಕು. ಅದನ್ನು ಮಾಡಲ್ ಮಾಡ್ಕೊಂಡು ಮಾಡಿದರೆ ಒಂದು ಹತ್ರ ಬರುತ್ತೆ, ನೇರಾಗುತ್ತೆ. ಆದರೆ ಇವರು ಅದಕ್ಕೆಲ್ಲ ಶಿಲ್ಪಿ ಅಲ್ಲಿಗೆ ಹೋಗೋದಿಲ್ಲ, ಸಾಮಾನ್ಯ ಶಿಲ್ಪಿಗೆ ಅವ್ರು ತೋರಿಸೋದಿಲ್ಲ. ಯಾಕಂದರೆ ಅಯೋಗ್ಯ ನೋಡಬಾರ್ದು ಅಂತ ಬಿಟ್ಬಿಟ್ಟಿರ್ತಾರೆ. ಅವರು ಅಯೋಗ್ಯನೇ ಮಾಡೋದು, ಮುಂದೆ ಅದನ್ನೇ ಮಾಡಬೇಕಾಗತ್ತೆ. ಅದು ಆ ರೀತಿ ತಪ್ಪುಗಳಾಗೋದ್ರಿಂದ ಭಾರಿ ಹುಷಾರಾಗಿರಿ. ಯಾತಕ್ಕೆ ನಾವು ಕ್ಷೇತ್ರಗಳಿಗೆ ಹೋಗೋದು, ಆ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳು ಪ್ರತಿಷ್ಠಾಪನೆ ಮಾಡಿರ್ತಾರೆ, ಅವ್ರು ಕಂಡು ಧ್ಯಾನ ಮಾಡಿ ಸಿದ್ಧಿ ಪಡ್ಕೊಂಡು ಮಾಡಿರ್ತಾರೆ. ಆದ್ದರಿಂದ ಅದು ಒರಿಜಿನಲ್ ಹತ್ರ ಬಂದಿರುತ್ತೆ ಅಂತ ಅರ್ಥ. ಅದಕ್ಕೆ ತೀರ್ಥಯಾತ್ರೆಗಳು ನಾವೇ ಮಾಡಿಟ್ಕೊಂಡು ಮಾಡ್ಬೋದಾಗಿತ್ತು. ಆ ವ್ಯಾಲಿಟಿ ಬರೋದಿಲ್ಲ ಅದಕ್ಕೆ. ಆ ವ್ಯಾಲಿಟಿ ಬರಬೇಕಾದ್ರೆ ಅದು ಆ ಒಂದು ಅಥೆಂಟಿಸಿಟಿ ಬೇಕು. ಇದು ತೀರ್ಥಕ್ಷೇತ್ರ, ಮನೆಯಲ್ಲಿ ತೀರ್ಥಕ್ಷೇತ್ರ ಆಗದಿರೋದ ಕಾರಣ ಅದೇನೆ. ಸಾಲಿಗ್ರಾಮ ಏನು ಮಾಡಿಬಿಟ್ಟು ಇಟ್ಕೊಂಡು ಆಯ್ತಲ್ಲ ಸರ್, ಯೋಚನೆ ಇಲ್ವಲ್ಲ. ಸನ್ನಿಧಾನ ಹೇಳಿಬಿಟ್ಟಿರೋದ್ರಿಂದ ನೀವು ಪ್ರತಿಮೆ ಇಲ್ಲವರು ಯೋಚನೆ ಇಲ್ಲ. ಏನು ಸಾಕು, ದೇವೋ ದ್ವಾರವತಿ ಭವಃ, ಸಾಲಿಗ್ರಾಮೋದ್ಭವೋ ದೇವೋ ದೇವೋ ದ್ವಾರವತಿ ಭವಃ, ಉಭಯೋ ಸಂಗಮೋ ಯತ್ರ ಮುಕ್ತಿಸ್ತತ್ರ ನ ಸಂಶಯ. ಎರಡು ಇಟ್ಕೊಳ್ಳಿ ಸಾಕು ಅಂತ ಹೇಳಿದ್ರು. ಸಾಲಿಗ್ರಾಮ ಚಕ್ರಾಂಕಿತ, ಅಷ್ಟು ಸಾಕೇ ಸಾಕು. ಪಾರ್ಥಿ ಪೂರ್ತಿ ಗ್ಯಾರಂಟಿ ಅಂದರೆ ಮೂರ್ತಿ ಇಟ್ಕೊಳ್ಳಿ, ಇಲ್ಲ ಹೋದರೆ ಬೇಡ ಬೇಡ. ಅರ್ಥ ಆಯ್ತಾ? ವಿಷ್ಣುಪಾದ, ಅದಕ್ಕೂ ಏನು ಹೋಗ್ತೀನಿ, ಅಲ್ಲಿಂದ ವಿಷ್ಣುಪಾದ ಗುರುತು ಹಾಗೆ ಅಂದರೆ ಹಾಕ್ಬೋದು. ಹಾಂ, ಚಕ್ರಾಂಕಿತ, ಅದಕ್ಕೂ ಯೋಚನೆ ಇಲ್ಲ. ಅವೆಲ್ಲ ನಿತ್ಯ ಸನ್ನಿಧಾನ ಆದ್ದರಿಂದ ಸಮಸ್ಯೆ ಇಲ್ಲ. ಇಲ್ಲಿ ಆದರೆ ಸಮಸ್ಯೆ ಬರುತ್ತೆ. ಅದು ಅದಕ್ಕೆ ದೊಡ್ಡವ್ರು ಜ್ಞಾನಿಗಳಾದವರು ಪೂಜೆ ಮಾಡಿ ಕೊಟ್ಟಿದ್ದರೆ ಮಾತ್ರ ಏನವು ಅಥೆಂಟಿಕ್. ಈಗ ಫ್ಯಾಷನ್ ಆಗಿಬಿಟ್ಟಿದೆ, ತೊಗೊಂಡು ಏನೋ ಮೂಮೆಂಟ್ ಕೊಡಬೇಕಾದ್ರೆ ಮೂರ್ತಿ ಕೊಟ್ಟು ಕಳಿಸ್ಬಿಡೋದು, ಕೊನೆ ತೊಗೊಂಡೋಗ್ರಿ ಅಂತೇಳಿ. ಅದು ಕೂಡ ಅದು ಯಾವುದೋ ನೋಡಿ ಮಾಡಿದ್ದಾರೆ ಅರ್ಥ ಇರುತ್ತೆ. ಎಷ್ಟು ಪ್ರಾಚೀನ ವಿಗ್ರಹ ಎಷ್ಟೋ ಇರುತ್ತೆ, ಸರಿಯಾಗಿ ಕೊಟ್ಟ ಒಳ್ಳೆ ಶಿಲ್ಪಿ ಏನು ಮಾಡ್ತಾನೆ, ಅದನ್ನು ಮಾಡಿಕೊಡ್ತಾನಂತ ಸಿಗ್ತಾರೆ. ಇವತ್ತು ಬ್ರಾಹ್ಮಣ ಶಿಲ್ಪಿಗಳು ಕೆಲವರು ಇದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಅವ್ರಿಗೆ ಉತ್ತೇಜನ ಇರೋದಿಲ್ಲ, ಆದ್ದರಿಂದ ಏನು ಮಾಡ್ತಾರೆ, ಚೀಪ್ ಅಂತ ಅವನ ತೊಳ್ಬಿಡ್ತಾರೆ ಎಷ್ಟೋ ಸಲ. ಅವನು ಲೋಯರ್ ಮೇಲೆ ತೊಳ್ಬಿಡ್ತಾರೆ. ಅವ್ನು ನೋಡಿ ಎಷ್ಟು ಚೀಪ್ ಆಗಿಬಿಡ್ತಾರೆ. ಪಾಪ ಇವನು ಇವನು ಜನ ಬರೋದು ಕಡಿಮೆ, ಅವನ ಲೈಫ್ಗೋಸ್ಕರ ಮಾಡಬೇಕಾಗತ್ತೆ ಕೆಲವನ್ನ. ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ವೈಷ್ಣವತ್ತು ಕಾಸ್ಟ್ಲಿ ಆದರೂ ಒಳ್ಳೆ ಟಿ ವಿ ತಗೋತಾನಲ್ಲಿ ಇವತ್ತು, ಅಲ್ಲಿ ಮಾತ್ರ ಕಾಸ್ಟ್ಲಿ ಆದರೂ ಪರವಾಗಿಲ್ಲ, ಇಲ್ಲಿ ಮಾತ್ರ ಮಿನಿಮಮ್ಮೇ ಆಗಬೇಕು ಅಂತಾನೆ. ಹೀಗಾಗಿ ಅವ್ರು ಪ್ರೊಫೆಷನ್ ಬಿಟ್ಬಿಡ್ತಾರೆ, ಕೊನೆಗೆ ಬಿಟ್ಟು ಕೊನೆಗೆ ಉಡಿಯೋದು ಇದು ಒಂದೇ. ಪೂರ್ವಜರ ಹಿಂದೆನೇ ಏನಾಗಿರುತ್ತೆ ಆ ಪರಂಪರೆಯಲ್ಲಿ ಬಂದಿರುತ್ತೆ, ಅದಕ್ಕೆ ಹೇಳ್ತಾ ಇಂಥವ್ರು ಕೊಟ್ಟಿದ್ದು ಅಂತ ಹೇಳ್ತಿರ್ತಾರ. ಇದು ನಾವು ಇದಕ್ಕೆ ಹೋದರೆ ಮಾನವಿಗೆ ಹೋದರೆ ಜಗನ್ನಾಥಾಸ್ತ್ರೇ ಕೊಟ್ಟ ಪ್ರತಿಮಾ ಶ್ರೀಕರ ಮೂರ್ತಿ ಒಂದು ಉಪೇಂದ್ರ ತೀರ್ಥರು ಕೊಟ್ಟರು ಹಾಗೆಲ್ಲ ಹೇಳ್ತಾರೆ ರಾಯನಮಠದ ಸ್ವಾಮಿಗಳಾಗ. ಆಗ ಏನಿರ್ತಾರೆ ಜ್ಞಾನಿಗಳು ಕೊಟ್ಟಾಗ ಅದಕ್ಕೊಂದು ವೆರಿ ಟೆಸ್ಟೆಡ್ ಇದ್ದಾಗಿ ಸರ್ಟಿಫಿಕೇಟ್ ತಾನೇ ಮಾಡಿಕೊಡೋದಕ್ಕೂ ಕಾಂಪಿಟೆಂಟ್ ಅಥಾರಿಟಿ ಕೊಡೋದಕ್ಕೆ ವ್ಯತ್ಯಾಸ ಇರುತ್ತಲ್ಲ, ಹಾಗೆ ಒಂದು ಮಾಡಿರ್ತಾರೆ, ವೆರಿಫೈ ಮಾಡಿರಿ, ಇವೆಲ್ಲ ಮತ್ತೆ ನೋಡೋದಕ್ಕೆ ಹೋಗೋದಿಲ್ಲ, ಅವ್ರು ಸೈನ್ ಮಾಡಿಕೊಟ್ರೆ ಏನರ್ಥ ವೆರಿಫೈಡ್ ಅಂತ ಅರ್ಥ. ಹೌದು ಹೌದು, ಆಚಾರ್ಯರೇ ಮಾಡಿಕೊಟ್ಟರು, ಆಚಾರ್ಯರೇ ಮಾಡಿಕೊಟ್ಟರು, ಅರ್ಷಿದ್ರೆ ಅವರೇ ಮಾಡಿಕೊಟ್ರು ಸ್ವತಃ. ಏನು ತಂತ್ರಸಾರದಲ್ಲಿ ಹೀಗಿರಬೇಕು ಅಂತ ಹಾಗೆ ಮಾಡಿದರು. ಅದು ವಿಶೇಷ ವೈಶಿಷ್ಟ್ಯ. ಧ್ಯಾನ ಕಾಲೇ ಪ್ರತೀತಸ್ಯ ಅಬ್ರಹ್ಮತ್ವೇಪಿ ಬ್ರಹ್ಮಾಧಿಷ್ಠಾನತ್ವಾತ್ ತದ್ಧ್ಯಾನಸ್ಯ ಬ್ರಹ್ಮಧ್ಯಾನತ್ವೇನ ಏತಾವತೈವ ಈಶ್ವರಸ್ಯ ಫಲದಾನೋಪಪತ್ತೇಹೇ. ಧ್ಯಾನ ಕಾಲೇ ಪ್ರತೀತಸ್ಯ ಅಬ್ರಹ್ಮತ್ವೇಪಿ. ಧ್ಯಾನ ಮಾಡೋದಕ್ಕೆ ಎರಡು ಭಾಗ, ಒಂದು ಮೂರ್ತಿಗಳನ್ನು ನೋಡಿದ ಅದೇ ಚಿತ್ರ ಮಾಡಿಕೊಂಡ ಹೋಯಿತು, ಇನ್ನೊಂದು ಕಪಿಲಗೀತ ರೂಪ ಹೇಳ್ತಾರೆ ಸಂಚಿಂತೆ ಭಗವತ ಶರಣಾರವಿಂದಂ. ಯಾತಕ್ಕೆ ಅನೇಕ ಸರ್ತಿ ಹೇಳ್ತಾರೆ ಭಾಗವತ ಒಂದರಲ್ಲೇನೆ ದೇವರ ಲಕ್ಷಣ ವರ್ಣನೆ ಮಾಡೋಕೆ ಅನೇಕ ಕಡೆ ವರ್ಣನೆ ಮಾಡ್ತಾರೆ. ಯಾತಕ್ಕೆ ಅಂದರೆ ಅದನ್ನು ಪುನಃ ಪುನಃ ಚಿಂತನೆ ಮಾಡಿ ಗಟ್ಟಿ ಮಾಡಿಕೊಳ್ಳಿ ಅಂತ ಹೇಳಿಬಿಟ್ಟು, ಒಂದು ಸರ್ತಿ ಹೇಳಿದ್ರೆ ಗೊತ್ತಾಗೋದಿಲ್ಲ ಅಂತ ಅನೇಕ ಸರ್ತಿ ಹೇಳಿರ್ತಾರೆ. ಅದೆಲ್ಲ ಒಂದು ಚಿತ್ರ ಬಂತು, ಅದಕ್ಕೆ ತಕ್ಕಂತೆ ಮೂರ್ತಿ ನೋಡಿದೆ, ಎರಡು ಟ್ಯಾಲಿ ಆಯಿತು, ಇನ್ನೂ ಸುಲಭ ಆಯಿತು ಅವನಿಗೆ. ಡೆಫಿನೆಟ್ ಲಕ್ಷಣಗಳು ಹಾಗೇ ಇದೆ, ಮೂರ್ತಿ ಆಗಿದ್ದು ಥಿಯರಿ, ಅದು ಪ್ರಾಕ್ಟಿಕಲ್ ಅದು, ಇನ್ನೂ ದಾರ್ಢ್ಯ ಬಂತು ಅವನಿಗೆ. ಆ ರೀತಿ ಮಾಡಿದೆ ಮಾಡಿದೆ, ಅದು ಆ್ಯಕ್ಚುಲಿ ದೇವ್ರ ಚಿತ್ರ, ದೇವ್ರ ಚಿತ್ರ ದೇವರಲ್ಲ ಅದು. ಬಟ್ ದೇವ್ರು ನೋಡ್ಲಿಕ್ಕೆ ಏನು ಮಾಡುತ್ತೆ, ಅದು ಮತ್ತು ಮ್ಯಾಪ್ ನೋಡ್ಕೊಂಡು ಹೋಗೋದಿಲ್ಲ, ಆ ಥರ ಹೆಲ್ಪ್ ಆಗುತ್ತೆ. ಮ್ಯಾಪ್ನಲ್ಲಿ ತೋರಿಸೋದು ದೇವಸ್ಥಾನ ಅಲ್ಲ, ಅಲ್ಲಿ ಹೋಗ್ಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಅದರಿಂದ, ಅದರಿಂದ ಫಲ ಸಿಗುತ್ತೆ. ಮುಂದೆ ಯಾವ ಫಲ ಅಲ್ಟಿಮೇಟ್ ಅಪರೋಕ್ಷ ಜ್ಞಾನಕ್ಕೂ ಸಾಧನ ಆಗುತ್ತೆ. ಅದೇ ಅಪರೋಕ್ಷ ಜ್ಞಾನ ಮಾತ್ರ ಆಗ ಅಪರೋಕ್ಷ ಜ್ಞಾನ ಅಂತ ಹೇಳಬೇಕೆ ಹೊರತು ಈಗ ಅಪರೋಕ್ಷ ಜ್ಞಾನ ಅಂತ ಕರಿಬಾರ್ದು. ಬ್ರಹ್ಮಾಧಿಷ್ಠಾನತ್ವ ತದ್ಧ್ಯಾನಸ್ಯ ಬ್ರಹ್ಮಧ್ಯಾನತ್ವೇನೈವ ಏತಾವತೈವ ಈಶ್ವರಸ್ಯ ಫಲದಾನೋಪಪತ್ತೆ. ಎಷ್ಟೋ ನಮ್ಮ ಕೆಲಸಗಳು ಇದು ಸಣ್ಣ ಪುಟ್ಟ ಧ್ಯಾನಕ್ಕೆ ಯಾತಕ್ಕಾಗುತ್ತೆ ಅಂದರೆ ಅದು ಸಿಮಿಲ್ಯಾರಿಟಿ ಇರೋದರಿಂದ ಇದನ್ನು ಅನುಗ್ರಹ ಮಾಡಿ ಫಲ ಕೊಡ್ತಾನೆ ಅಷ್ಟೇ ಹೊರತು ಪೂರ್ಣ ಫಲ ಸಿಗೋದು ಸಾಕ್ಷಾತ್ ಕಂಡಾಗ. ಉತ್ಸವ ಮೂರ್ತಿ ಸಾಮಾನ್ಯ ಹೇಗಿರಬೇಕು, ಮೂಲ ಮೂರ್ತಿ ಇದ್ದಾಗಿರಬೇಕು. ಕೆಲವರು ಮೂಲ ಮೂರ್ತಿ ಉತ್ಸವ ಮೂರ್ತಿ ಸಂಬಂಧನೇ ಇದೆ, ಹಾಗೆ ಥರ ಇರುತ್ತೆ. ಕೆಲವು ಕಡೆಗೆ ಮೂಲ ಮೂರ್ತಿ ಅದು ಒಂದೇ ರೀತಿ ಇರೋದೇ ಇಲ್ಲ. ಆದ್ದರಿಂದ ಮೂಲ ಮೂರ್ತಿ ನೋಡಿದಾಗಲೇ ನಿಜವಾಗ್ಲೂ ನೋಡಿದಾಗ ಆಗದೆ ಹೊರತು ಇದನ್ನು ನೋಡಿದಾಗ ಆಗೋದಿಲ್ಲ. ಜಸ್ಟ್ ರಿಸೆಂಬ್ಲೆನ್ಸ್ ಅಂತ ಇರುತ್ತೆ ಸಾಮಾನ್ಯ. ವಿಷ್ಣೋ ಧ್ಯಾನ ಪ್ರತೀತಾತ್ ಅನ್ಯತ್ ಬ್ರಹ್ಮ ಇವ ಪ್ರತಿಬಿಂಬೇ ಯದತಃ ತೇಷಾಂ ಫಲಪ್ರದಂ ಇತ್ಯಾದಿ ಸ್ಮೃತಿ ರೀತಿ ಭಾವ. ಪ್ರತಿಬಿಂಬದಲ್ಲಿ ಪರಮಾತ್ಮನ ಸನ್ನಿಧಾನ ಇರೋದರಿಂದ ಫಲ ಬಂದರೆ ಚಿತ್ರದಿಂದ ಬಂದಿದ್ದ ಫಲ ಅಲ್ಲ, ಅದು ಒಳಗಿರತಕ್ಕಂಥ ದೇವರ ಪ್ರಸನ್ನತೆಯಿಂದ ಬಂದ ಫಲ. ವಿಷ್ಣೋ ಧ್ಯಾನ ಪ್ರತೀತಾತ್ ಅನ್ಯತ್ವ ಯುಕ್ತಿ ಸೂಚನಾಯ ತಥೋ ಅನ್ಯ ಇತ್ಯಾದಿ ಅನುಕ್ತ್ವ ಏವಂ ವಿನ್ಯಾಸ ಕೃತಃ. ಅದಕ್ಕೆ ಅಲ್ಲೇನಿದೆ ತಥಾ ಅನ್ಯತ್ ಪ್ರತಿಷೇಧ ಅಂತ ಸೂತ್ರದಲ್ಲಿದೆ, ಆಚಾರ ಸಯೇಕ ಪರಮೇಶ್ವರ ಅಂತ ಹೇಳಿಬಿಟ್ರು. ಯಾತಕ್ಕೆ ಅಂದರೆ ವಿಷ್ಣೋ ಧ್ಯಾನ ಪ್ರತೀತಾದ ಅನ್ಯತ್ವ ಯುಕ್ತಿ ಸೂಚನಾಯ, ಅನ್ಯತ್ವ ಅಂದ ಯುಕ್ತಿ ಬೇಸಿಸ್ ಮೇಲೇ ಸಯೇಕ ಪರಮೇಶ್ವರ ಅಂತ ಹೇಳಿರೋದ್ರಿಂದ ಆಚಾರ ಹೇಳಿದ್ದು ಸೂತ್ರದ ಅರ್ಥನೇ ಆಗಿದೆ, ಭಾಷ್ಯದ ಸಂಗ್ರಹನೇ ಆಗಿದೆ ಎಂಬುದನ್ನು ಕನ್ಫರ್ಮ್ ಮಾಡಿದರು. ತಥೋ ಅನ್ಯ ಇತ್ಯಾದಿ ಅನುಕ್ತ್ವ ಏವಂ ವಿನ್ಯಾಸ. ವಿನ್ಯಾಸ ಅಂದರೆ ಪದಗಳನ್ನು ಇಡೋ ರೀತಿಗೆ ವಿನ್ಯಾಸ ಅಂತ ಕರೀತಾರೆ. ನ್ಯಾಸ ಅಂದರೆ ಇಡೋದು, ವಿನ್ಯಾಸ ಅಂದರೆ ವಿಶೇಷವಾದ ಜೋಡಣೆ. ನನು ಏವಂ ಧ್ಯಾತೃಭ್ಯ, ಅಂದಮೇಲೆ ಇದು ಬೇಕಿಲ್ಲ, ಅರ್ಕವತ್ ಬಂದಿದೆ ಬೇಕಿಲ್ಲ. ಫಲದಾನವತ್ ದೇಶಾಂತರೇ ಕಾಲಾಂತರೇ ಅನ್ಯಸ್ಯ ಸ್ವಾತಂತ್ರ್ಯಮಿ ದತ್ವಾ ತತಃ ಸೃಷ್ಟ್ಯಾಧಿಕಮಿ ಕುರ್ಯಾತ್ ಲೋಕೆ ರಾಜಾದೌ ದೇಶಾದಿಭೇದೇನ ಅನೇಕ ಸ್ವಾತಂತ್ರ್ಯಸ್ಯ ದರ್ಶನಾತ್ ಹರೇರಪಿ ಅವತಾರೇಷು ವಿವಿಧ ಲೀಲಾದರ್ಶನಾಚ ಅಥೋ ನ ತಸ್ಯೈವ ಸರ್ವಕರ್ತೃತ್ವ ಇತ್ಯತಃ ಪ್ರಾಪ್ತಂ ಅನೇನ ಸರ್ವಗತತ್ವ ಮಾಯಾಮಯ ಶಬ್ದಾದಿಭ್ಯಃ ಇತಿ ತಸ್ಯಾಪ್ಯರ್ಥಮಾಹ ಸರ್ವದೇಶೇಷು ಕಾಲೇಷು ಸ ಏಕ ಪರಮೇಶ್ವರಃ ಇತಿ. ಇನ್ನೊಂದು ಪ್ರಶ್ನೆ ಹಾಕ್ಕೊಂಡ್ರು, ನಾನು ಏವಂ ಧ್ಯಾತೃಭ್ಯಃ ಫಲದಾನವತ್, ಹೀಗೆ ಧ್ಯಾನ ಮಾಡ್ತಕ್ಕಂಥವ್ರಿಗೆ ಫಲದಾನ ಕೊಡ್ತಾನೆ ಪರಮಾತ್ಮ ಅಂದರೆ ಇನ್ನೊಂದನ್ನು ಒಪ್ಕೊಂಡ್ಬಿಡೋಣ. ದೇಶಾಂತರೇ ಕಾಲಾಂತರೇ ಅನ್ಯಸ್ಯ ಸ್ವಾತಂತ್ರ್ಯಮಿ ತತ್ವ, ನಿಮ್ಮ ಪರಮಾತ್ಮ ಬೇರೆ ದೇಶದಲ್ಲಿ ಬೇರೆ ಕಾಲದಲ್ಲಿ ಇನ್ನೊಬ್ಬನ ಕರೆದು ತಗೊಳ್ಳಯ್ಯ ಸ್ವಾತಂತ್ರ್ಯ ಕೊಡ್ತೇನೆ ಅಂತ ಕೊಟ್ಟು ಅವನಿಂದ ಸೃಷ್ಟ್ಯಾದಿಗಳನ್ನು ಯಾಕೆ ಮಾಡಿಸ್ಬಾರ್ದು, ಸೃಷ್ಟ್ಯಾದಿಕಮಿ ಕುರಿಯಾತ್. ಅದು ಬಂದು ಏಕೋ ನಾರಾಯಣ ಬೇಕಿಲ್ಲ. ನಾರಾಯಣ ಏನು ಮಾಡ್ತಾನೆ, ಎಷ್ಟೋದ್ರೆ ನೋಡಿ ತೋರಿಸ್ಕೊಡ್ತೆ ಈ ರೀತಿ ಮಾಡಿ ಅಂತ ಹೇಳಿ ಹೋಗ್ಬಿಡ್ತಾರೆ. ತೋರಿಸ್ಕೊಟ್ಬಿಟ್ಟು ಮಾಡಿ ಅಂತ ಹೇಳಿ ಅತ್ತೆ ತೋರಿಸ್ಕೊಟ್ಟು ಹೋಗಿಬಿಡಲಿ ಸಾಕು. ಅವನೇ ಮಾಡ್ತಾನೆ ಅಂತ ಯಾಕೆ ಹೇಳ್ತೀರಿ? ಲೋಕದಲ್ಲಿ ಇದು ಸಪೋರ್ಟಿಂಗ್ ಇದೆ. ಏನು ಲೋಕೆ ರಾಜಾದೌ ದೇಶಾದಿ ಭೇದೇನ ಅನೇಕ ಸ್ವಾತಂತ್ರ್ಯ ಸದರ್ಶನಾತ್. ಒಬ್ಬ ರಾಜ ಚಕ್ರವರ್ತಿ, ಅವನು ಬೇರೆ ಬೇರೆ ದೇಶಕ್ಕೆ ಏನು ಮಾಡ್ತಾನೆ, ಬೇರೆ ಅಪಾಯಿಂಟ್ ಮಾಡ್ತಾ ಹೋಗ್ತಾ. ಇವತ್ತು ಡಿ ಸಿಗಳು ಎಷ್ಟು ಜನ ಡಿ ಸಿಗಳಿಲ್ಲ, ಎಷ್ಟು ಜನ ಇವರಿಲ್ಲ, ಎಷ್ಟು ಜನ ಸ್ಟೇಟ್ ಮಿನಿಸ್ಟರ್ ಚೀಫ್ ಮಿನಿಸ್ಟರ್ಗಳಿಲ್ಲ. ಆ ಟೈಪ್ ಮಾಡಿದರೆ ಆಯ್ತಲ್ಲ, ದೇವರೇ ಒಬ್ಬನೇ ದೇವ್ರು ಯಾಕೆ ಮಾಡ್ಬೇಕು ಎಲ್ಲದನ್ನು ಕೂಡ? ಅಪ್ಪ ಬರೀ ಎಷ್ಟು ಸಿಕ್ಕಾಗ ಅವನಿಗೆ ಸ್ವಲ್ಪ ಏನಾಯ್ತು, ಸ್ವಲ್ಪ ಎಷ್ಟು ಸಿಕ್ಕಾಗುತ್ತೆ ಪಾಪ. ಅದು ಅದು ಸೇವೆ ಸಲ್ಲಿಸಿದ ಪುಣ್ಯ ಬರುತ್ತೆ ಅವರಿಗೆ, ಸ್ವಲ್ಪ ಸ್ಟ್ರೈನ್ ಕಡಿಮೆ ಮಾಡಿದ್ದರಿಂದ ಪುಣ್ಯ ಬರುತ್ತೆ. ಯಾಕಾಗಬಾರದು? ಹರೇರಪಿ ಅವತಾರೇಶು ವಿವಿಧ ಲೀಲಾ ದರ್ಶನಾಚ್ಯ. ಈ ರೀತಿ ದೇವರು ಲೀಲೆ ಮಾಡಿಸಿದ್ದಾನೆ. ಕೆಲವೊಂದು ತಾನು ಮಾಡದೆ ಬೇರೆಯವ್ರ ಕಡೆ ಮಾಡಿಸಿದ್ದಾನೆ, ಮಾಡಿಸಿರ್ಲೇನು ಬೇರೆ ಕಡೆನೇ. ಆ ರೀತಿನೇ ಎಲ್ಲದನ್ನೂ ಮಾಡಿಸಿಬಿಡಲಿ. ಕೆಲವನ್ನು ಹೇಗೋ ಮಾಡಿಸ್ತಾನೆ ಅಂತ ಹೇಳಿದ್ದೀರಿ ನೀವೀಗ, ಎಲ್ಲವನ್ನೂ ದೇವರು ಮಾಡಿಸ್ಲಿ. ಕೆಲವು ಕಲ್ಪದಲ್ಲಿ ಸೃಷ್ಟಿ ಬೇರೆ ಕೈಯಲ್ಲಿ ಮಾಡಿಸ್ಲಿ, ಗೊತ್ತಾಯ್ತಾ? ಲಯ ಬೇರೆ ಕೈಯಲ್ಲಿ ಮಾಡಿಸ್ಲಿ, ಸ್ಥಿತಿನೂ ಬೇರೆ ಕೈಯಲ್ಲಿ ಮಾಡಿಸ್ಲಿ. ತಾನು ಸುಮ್ಮನೆ ಕೂತಿರಲಿ, ಪರವಾಗಿಲ್ಲ, ಯಾಕೆ ಹೇಳಬಾರ್ದು? ಅಥವಾ ನತಶೈವ ಕೋಚ್ಗಳಿದ್ದಾಗೆ ಅವನೇನು ಆಡೋದಿಲ್ಲ, ಕೋಚ್ಗಳು ಏನು ಮಾಡ್ತಾರೆ, ಅವರು ಆಡೋದನ್ನು ಹೇಳ್ಕೊಡ್ತಾರೆ ಅಷ್ಟೆ. ಆ ರೀತಿ ಮಾಡಲಿ. ಅಥವಾ ನತಶೈವ ಸರ್ವಕರ್ತೃತ್ವ, ಆದ್ದರಿಂದ ಅವನಿಗೆ ಸರ್ವಕರ್ತೃತ್ವ ಹೇಳಕ್ಕೆ ಹೋಗಬೇಡಿ. ವಿಷ್ಣುರೇವ ವಿಜಿಜ್ಞಾಸ್ಯ ಸರ್ವಕರ್ತ ಆಗಮೋಜ, ಆ ಪದ ಬೇಕೀಗ. ಸರ್ವಕರ್ತ ಅಂತ ಹೇಳಿದ್ರಲ್ಲ, ಅದು ಬೇಡ. ಅವನಿಗೆ ಸರ್ವಕರ್ತೃತ್ವ ಸಾಮರ್ಥ್ಯ ಇದೆ ಅಂತ ಬೇಕಾದ್ರೆ ಹೇಳಿ, ಮಾಡ್ತಾನೆ ಅಂತ ಹೇಳಬೇಡಿ. ಅದಕ್ಕೆ ಉತ್ತರ ಕೊಡ್ತಾರೆ, ಅನೇನ ಸರ್ವಗತತ್ವ ಮಾಯಾಮಯ ಶಬ್ದಾದಿಭ್ಯ ಇತಿ. ಅದಕ್ಕೆ ಈ ಮಾತಿನಿಂದ ಸೂತ್ರ ಬಂದಿದೆ, ಸೂತ್ರದಲ್ಲಿ ಬಂದಿದೆ ಸರ್ವಗತತ್ವ ಮಾಯಾಮಯ ಶಬ್ದಾದಿಭ್ಯ ಅನ್ನೋ ಸೂತ್ರದಲ್ಲಿ ಇದಕ್ಕೆ ಉತ್ತರ ಇದೆ. ಅದಕ್ಕೆ ಆಚಾರ್ಯ ಸಂಗ್ರಹ ಏನು ಮಾಡಿದ್ದಾರೆ, ತಸ್ಯಾಪ್ಯರ್ಥಮಃ ಸರ್ವದೇಶೇಷು ಕಾಲೇಷು ಸ ಏಕಃ ಪರಮೇಶ್ವರಃ ಇತಿ. ದೇವರು ಬದಲಾಗೋದಿಲ್ಲ, ಸರ್ವ ದೇಶಗಳಲ್ಲೂ ಸರ್ವ ಕಾಲಗಳಲ್ಲೂ ಕೂಡ ಪರಮೇಶ್ವರ ಯಾರು, ಒಬ್ಬನೇ ಒಬ್ಬನೇ ಹೊರತು. ಪರಮೇಶ್ವರ ಅಂದರೆ ಸರ್ವಕರ್ತ, ಸರ್ವಕರ್ತ ಒಬ್ಬನೇ ಹೊರತು ಬದಲಾಗೋದಿಲ್ಲ. ಬ್ರಹ್ಮದೇವರು ಬದಲಾಗ್ತಾರೆ, ರುದ್ರದೇವರು ಬದಲಾಗ್ತಾರೆ, ಎಲ್ಲರೂ ಬದಲಾಗ್ತಾರೆ. ಇಬ್ಬರು ಬದಲಾಗದೇ ಇರೋರು ಯಾರು? ಲಕ್ಷ್ಮೀನಾರಾಯಣ ಮಾತ್ರ ಬದಲಾಗೋದೇ ಇಲ್ಲ. ತುಂಬ ಇಂಪಾರ್ಟೆಂಟ್. ಸರ್ವ ದೇಶೇಷು ಕಾಲೇಷು ಸ ಏಕಃ ಪರಮೇಶ್ವರ. ಸರ್ವ ದೇಶೇಷು ಅದಕ್ಕೆ ಅರ್ಥ, ಇಲ್ಲಿ ಅಲ್ಲಿ ಇದು ಈ ದೇಶಕ್ಕೆ ಆ ದೇಶಕ್ಕೆ ಪ್ರಶ್ನೆ ಇಲ್ಲ, ಎಲ್ಲ ದೇಶಗಳಿಗೂ ಇಬ್ಬನು ವಿಷ್ಣು ಒಬ್ಬನೇ. ಕಾಲೇಷು ಒಂದು ಕಾಲಕ್ಕೆ ಬಿಟ್ಟು ಸರ್ವೋತ್ತಮತ್ವ ಇತ್ತು. ಇವರು ಆಧುನಿಕರು ಬರೆಯೋದು ಹಾಗೆ, ವೇದ ಕಾಲದ ಗಾಡ್ ಇಂದ್ರ, ಪುರಾಣ ಕಾಲದ ಗಾಡ್ ವಿಷ್ಣು, ಗೊತ್ತಾಯ್ತಾ? ಇವರು ಆಧುನಿಕ ವಿವರ್ಶಕ್ಕೆಲ್ಲ ಅಷ್ಟೇ ಬರೆಯೋದು, ಪೌರಾಣಿಕ ಗಾಡ್ ವಿಷ್ಣು, ಪೌರಾಣಿಕ ಗಾಡ್ ಅಂತ ವಿವರ್ಶೆ ಮಾಡೋದು. ಕಾಲೇಶು ತಯೇಕ ಪರಮಿ, ಪುರಾಣ ಕಾಲದ ಹೊತ್ತಿಗೆ ಬದಲಾಯಿತು, ದೇವರ ಕಲ್ಪನೆ ಬದಲಾಯಿತು ಅಂತ ಹೇಳ್ತಾರೆ, ಅದೆಲ್ಲ ತಪ್ಪದು. ಸರ್ವ ದೇಶೇಷು ಕಾಲೇಶು ಸಯೇಕ ಪರಮೇಶ್ವರ ಇತಿ. ಅದಕ್ಕೆ ನಮ್ಮ ಅವ್ಯಾಕೃತ ಆಕಾಶ ಇದೆ. ಇವತ್ತು ಆಕಾಶ ಒಂದೇ ಒಂದು ಅರ್ಥ ಏನಾಗಿಲ್ಲ, ಹಿಂದೆ ಬೇರೆ ಆಕಾಶ, ಇವತ್ತು ಬೇರೆ ಆಕಾಶ ಇದೆ ಅಂತ ಯಾರು ಹೇಳಿಲ್ಲ. ಸ್ಪೇಸ್ ಇಸ್ ಸ್ಪೇಸ್ ಅಷ್ಟೇ. ಸ್ಪೇಸೇ ಆಗಿದ್ದಾಗ ಸ್ಪೇಸನಿಗೂ ನಿಯಾಮಕನಾದ ಪರಮಾತ್ಮ ಹೇಗಿರಬೇಕೋ ಒಬ್ಬನೇ ಆಗಿರಲೇಬೇಕು. ಸರ್ವತ್ರ ಸರ್ವದಾ ಏಕ ಏವ ಸ್ವತಂತ್ರ ಸನ್ ಸೃಷ್ಟ್ಯಾಧಿಕರ್ತ ಅಥವಾ ಅನೇಕ ಇತ್ಯರ್ಥ. ಯಾತಕ್ಕೆ ಸರ್ವದಾ ಸರ್ವತ್ರ ಸರ್ವ ದೇಶೇಷು, ಸರ್ವದಾ ಸರ್ವಕಾಲೇಷು. ಸರ್ವ ದೇಶೇಷು ಕಾಲೇಷು ಬಂತಲ್ಲ, ಸರ್ವ ದೇಶೇಷು ಸರ್ವಕಾಲೇಶು ಸೇರ್ಕೋಬೇಕು ಮತ್ತೆ, ಸರ್ವ ಅಲ್ಲಿಗೂ ಬರುತ್ತಾಗ. ಅದಕ್ಕೆ ಸರ್ವತ್ರ ಸರ್ವದಾ ಏಕ ಏವ ಸ್ವತಂತ್ರ ಸನ್ ಸೃಷ್ಟ್ಯಾಧಿಕರ್ತ ನತು ಅನೇಕ ಇತ್ಯರ್ಥ. ಪರಮಾತ್ಮ ಒಬ್ಬನೇ ಹೊರತು ಅನೇಕರಲ್ಲ. ಸ್ವಾತಂತ್ರ್ಯಾತ್ ಕ್ರೀಡತೆ ವಿಷ್ಣು ನಹಿ ಸ್ವಾತಂತ್ರ್ಯ ಮನ್ಯಗಂ. ಸ್ವಾತಂತ್ರ್ಯ ಮನ್ಯಗಂ ಆಗಿಬಿಟ್ಟಿದೆ, ಒಂದು ಸಾಕು. ನಹಿ ಸ್ವಾತಂತ್ರ್ಯ ಮನ್ಯಗಂ ಅಲ್ಲಿ ಅಲ್ಲಿದೆಯಾ ಕರೋತಿ ಇತ್ಯಾದೇ ರೀತಿ ಭಾವ. ನಹಿ ಸ್ವಾತಂತ್ರ್ಯಂ ಅನ್ಯಗಂ ಕರೋತಿ, ಸ್ವಾತಂತ್ರ್ಯಾತ್ ಕ್ರೀಡತೆ ವಿಷ್ಣು ನಹಿ ಸ್ವಾತಂತ್ರ್ಯಮನ್ಯಗಂ ಕರೋತಿ ಇತ್ಯಾದೇ ರೀತಿ ಭಾವ. ಎಂದೂ ಕೂಡ ಸ್ವಾತಂತ್ರ್ಯವನ್ನು ಪರಮಾತ್ಮ ಯಾರಿಗೆ ಇನ್ನೊಬ್ಬರಿಗೆ ಕೊಡೋದಿಲ್ಲ. ಯಾಕೆ ಕೊಡ್ಬೋದಲ್ಲ ಅಂತ ಕೇಳಿದ್ರೆ, ಪರಮೇಶ್ವರ ಹುಡುಗರು ಯಾತಕ್ಕೆ ಕೊಡ್ತಾರೆ, ಅವರಿಗೆ ಆ ಸುಸ್ತಾಗ್ತದೆ, ಅದಕ್ಕೆ ಶಿಫ್ಟ್ ಇದ್ದಾಗೆ ಶಿಫ್ಟ್. ಆ ರೀತಿ ದೇವರಿಗೆ ಇವರಿಗೆ ಅದು ಮಿನಿಮಮ್ ಪರಿಮಿತಿ ಇರೋದರಿಂದ ಅವ್ರು ಶಿಫ್ಟ್ ಇನ್ನೊಬ್ಬರು ಕೊಡಲೇಬೇಕಾಗತ್ತೆ. ಆದರೆ ದೇವರಿಗೇನಿಲ್ಲ, ಪರಮೇಶ್ವರನಾದ್ದರಿಂದಾಗಿನೇ ಇನ್ನೊಬ್ರಿಗೆ ಕೂಡ ಅಗತ್ಯನೂ ಇಲ್ಲ, ಕೊಡೋ ಪ್ರಸ್ತಿ ಮತ್ತು ಇನ್ನೊಬ್ರು ತೊಗೊಳಕ್ಕೆ ಪರಮೇಶ್ವರ ಇಲ್ಲೂ ಇಲ್ಲ. ಇನ್ನೊಬ್ರು ಚಾರ್ಜ್ ಡಿ ಸಿ ಇದ್ದಾನೆ, ಯಾರಿಗೆ ಚಾರ್ಜ್ ಕೊಟ್ಟಬೇಕು? ಅವನೀಗ ಕ್ಲರ್ಕ್ ಕೊಟ್ಟೋಗ್ಲಿಕ್ಕೆ ಅಟೆಂಡರ್ಗೆ ಕೊಟ್ಟೋಗ್ಲಿಕ್ಕಾಗತ್ತಾ? ಆ ಕೇಡರ್ನಲ್ಲಿ ಇದ್ದಾರೆ ಕೊಡಬೇಕು, ಇಲ್ಲದ್ರೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನೆಕ್ಸ್ಟ್ ಇಮಿಡಿಯೇಟ್ ಕೊಡಿ. ನೆಕ್ಸ್ಟ್ ಇಮಿಡಿಯೇಟ್ ದೇವರಿಗೂ ನಮಗೆ ಎಷ್ಟಿದೆ ಹೆಸರ್ತೇನಿದೆ, ಒಬ್ಬನಿಗೆ ಇನ್ನೊಬ್ಬರು ನೆಕ್ಸ್ಟ್ ಇಮಿಡಿಯೇಟ್ಲಿ ಅಸಿಸ್ಟೆಂಟ್ ಇದ್ದಾನೆ ಕೊಟ್ಬಿಡ್ಬೋದು. ದೇವರಿಗೆ ನಮಗೆ ಪಾದವಶ್ಯ ವಿಶ್ವಾಭೂತಾನಿ, ಕೊಡಲಿಕ್ಕೆ ಎಷ್ಟು ಇನ್ಫೈನೆಟ್ಲಿ ಕೆಡವಿದ್ದಾರೆ, ಏನು ಮಾಡಬೇಕು? ಸ್ವಲ್ಪ ಕೆಡವಿದೆ ಅಂದರೆ ಕೊಟ್ಟು ಹೋಗ್ಬೋದಿತ್ತು, ಇಲ್ಲೇ ಇಲ್ಲ. ತನಗೆ ಆಯಾಸಾದಿಗಳಿಲ್ಲ, ಉಳಿದವರಿಗೆ ಯೋಗ್ಯತೆಯೂ ಇಲ್ಲ, ಕೊಡೋ ಪ್ರಶ್ನೆ ಇಲ್ಲೇ ಇಲ್ಲ, ಎರಡು ಕಾರಣಕ್ಕೂ ಕೊಡೋ ಚಾನ್ಸ್ ಇಲ್ಲ. ತೈ ಸ್ವಾತಂತ್ರ್ಯ ಮನ್ಯಗಂ ಇತ್ಯಾದಿ ಕರೋತಿ ಇತ್ಯಾದಿ ರೀತಿ ಭಾವ ನಾನು ಏವಮಿ ಈಶ್ವರ ಈಶ್ವರಸ್ಯ ಫಲದಾತೃಂ ಪ್ರಾಗುಕ್ತಂ ಪ್ರಾಗುಕ್ತಂ ಯುಕ್ತಂ. ಆಯ್ತು ಅದನ್ನು ಒಪ್ಪೋಣ. ಆದರೆ ಫಲದಾತೃ ಅಂತ ಹೇಳ್ತಿರಲ್ಲ ಅದನ್ನು ಒಪ್ಪೋದಿಲ್ಲ ಅಂತಾನೆ, ಅದಕ್ಕೆ ಉತ್ತರ ಕೊಡ್ತಾರೆ. ಅದು ನಾಳೆ ಅಲ್ಲ, ನಾಳೆ ದ್ವಾದಶಿ ನಾಡಿದ್ದು. ಓಹೋ ಅದಕ್ಕೆ ರಜಾ, ಎಕ್ಸ್ಟ್ರಾ ರಜಾ. ಹಾಂ ಸರಿ, ಆಮೇಲೆ ಮತ್ತೆ ರಜಾ. ಓ ಸರಿ ಸರಿ ಸರಿ. ಆಮೇಲೆ ಭಾನುವಾರ ಇದೆ, ಭಾನುವಾರ ಇದೆ, ಅವತ್ತು ಉಪಕರ್ಮ ಯಜುರೇದು ಉಪಕರ್ಮ. ಸೋಮವಾರ ಗುರುವಾರ ಅಂದೆ, ಮಧ್ಯ ಆರಾಧನೆ ಇದು. ಅಯ್ಯೋ ಎಷ್ಟು ದಿವಸ ಆಗಿದ್ರೆ? ಹಾಂ ಸೋಮವಾರ ಪಾಡ್ಯ ಇಲ್ಲ, ಮತ್ತೆ ಆರಾಧನೆ ಪೂರ್ವ ಆರಾಧನೆ ಇದೆಯಲ್ಲ, ಅಷ್ಟು ಇದ್ದಿದ್ರು ಅವರು ಬರ್ತಾ ಇತ್ತು. ಹಾಂ ಒಂದ್ರೆ ರಾಯರಾಧನೆ ಬೇರೆ ಬಂದು ಟೀ ಬಂದುಬಿಟ್ಟಿದ್ರೆ ಒಂದು ಎರಡು ಎಕ್ಸ್ಟ್ರಾ ಒಂದು ಸಿಗುತ್ತಿತ್ತು. ಸಂಡೇ ಜನರಲ್ ಹಾಡೋದು ಆದಾಗಾಯ್ತು, ಎರಡು ಹೋಯ್ತು. ಆಮೇಲೆ ಎಷ್ಟು ಮುಂದಿನ ಬುಧವಾರ ಅಲ್ಲ ಗುರುವಾರ, ಇವತ್ತು ಗುರುವಾರ, ಮುಂದಿನ ಗುರುವಾರನೇ, ಮುಂದಿನ ಗುರುವಾರ ಸರಿಯಾಗಿ ಏಳು ದಿವಸ. ಹಾಂ ಬುಧವಾರ ಅಲ್ಲ, ಇವತ್ತು ಬುಧವಾರ, ಇವತ್ತು